ஸ்ரீகுருப்யோ நமஹ. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானம் தஷய்யாய பூர்ணஜானரசர்ணசே உத்துங்கதாத்தரங்காய மத்வதிலகுணஜ்ஞம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்வூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச மததாம் கல்பவ்ருக்ஷாய நமதாம் காமதேனவே நீலாகராட்சிதானந்தலீலா கோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாதினஹ இஷ்டதான் கஷ்டஹத்ரோன்னஹ வித்யாமான்யான் முனீன் நம. வாதிராஜபதத்வந்த்வாரிஜா சப்தமானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமாஹ பவந்த்யேவா சபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம் அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாத்மகுரும் ஹரே. ஸ்ரீ குருப்யோ நம. ஹரி ஓம். ஓம் ஜன்மாஜ்யஸ்ய யதோன்வயாதிதரதஸ்ய ஆர்த்தேஷ்வபிக்டஸ்வராட் தேனே ப்ரஹ்மஹ்ருதாயாதிகவயே முஹ்யந்தியம் சூரயஃ தேஜோ வாரி மிருதாம் ததா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். ப்ரஹ்மா பவஸ்ச தத்ரைத்ய முனிபிஹி நாரதாதிபிஹி தேவைஹி சானுசரைஹ் சார்த்தம் கீர்பிஹி விஷ்ணுமதஸ்துவத். பிரம்மதேவரு ருத்ரதேவரு எல்லா தேவதைகளு நாரதாதிகளு வந்து ஆ கர்ப்பதல்லி இரத்தக்க பகவந்தனன்ன ஸ்தோத்ர மடுத்தா கேடுத்தா இதாரே. சத்யவிரதம் சத்யபரம் த்ரிசத்யம் சத்யஸ்ய யோனிம் நிஹிதம் ச சத்யே சத்யஸ்ய சத்யம் உத சத்ய நேத்ரம் சத்யாத்மகம் துவாம் சரணம் பிரபன்னாஹ. ஆ பகவந்தன ஒன்னொந்து குணங்களன்னு ஹெழ்த்தா பருத்த. சத்யவ் விரதம் அந்த இவனொந்து விரதவன்னு தாரணை மாடித்த. ஏனோ விரத அந்தரே சத்யவாத ஜகத்தன்ன அது உரங் வரணே அந்தரே பூர்ண ஸ்வீகார மாடி அதன் சதாகால ரக்ஷணை மாடுவ விரதவன்னு ஹிடிக்கொண்டு அவன் சதாகால அவனே ரக்ஷணை மாடுத்தாரு. அவன் ஒன்று க்ஷண விட்டுரே இடீ பிரம்மாண்டவே நாச ஆகிடுது. ஒந்து கடை அவனே நின்று மாடுத்தா இருந்தான். அதுல சத்யவ விரதம் சத்யவாத ஈ ஜகத்தன்ன விசேஷவாகி ஆவரிசிக்கொண்டிது அதன் ரக்ஷணை மாடுத்தா இருந்தான். நந்தர குருங் வரணே அந்த அந்த இன்னொந்து அர்த்தவன்னு ஹெழ்த்தார். ஏனந்த அந்தரே ஆ ஜகத்திகே ஏனு விசேஷவாத சம்பத்து கொடபேக்கு பாக்கிய ஏன் கொடபேக்கு அது கொடபேக்கு அந்த நான் ஹத்திர கருதந்த மகானுபாவ இது. நந்தர ஈ சத்யவாத ஜகத்தன்ன தானு ஸ்வீகார மாடி அதரொழகே தானே நின்று பசிருஷ்டா ததேவான பிராவிஷது இடீ ஜகத்தன சிருஷ்டி மாடி ஜகத்தினொழகே தானே நின்று அதர ஆகாரதல்லி அதன்ன ரக்ஷணை மாடத்தா இத்தான். இது பகவந்தன லட்சண. நாவு ஒந்தன ரக்ஷணை மாடுத்தி ஒப்பரன ரக்ஷணை மாடுத்தி பதார்த்தவன்னோ வ்யக்தியன்னு ஹேகே ஹொரகிது அவர ஒழகே தோரி ரக்ஷணை மாடலிக்க நமக்காகல்ல பகவந்த் ஆகல. அவர் ஒழகு இருத்தானே ஹொரகு இருத்தானே ஒழகிதுக்கொண்டு ரக்ஷணை மாடுத்தானே ஹொரகிதுக்கொண்டு ரக்ஷணை மாடுத்தான். அவர் இல்லாத ஜாகல்ல ஒழகு இருத்தானவ. அதுல அவாக ஜகத்தின ஆகாரதல்லி அவனிருத்தானே. அதன்ன நோடி சாஸ்திர கரியுத்தே அவனன்ன ஜகத்து ஜகத்து அந்த தேவரன்ன கரியுத்த. அதுக்கு வேறவரு அந்த தேவரே ஜகத்து அந்த ஜடவே தேவரு ஜீவனே தேவரு தேவரு வேற அல்ல ஜடவு ஜீவோ தேவரே அந்த அதுக்கு ஆச்சாரம் அந்தாரே ஜகத்து அந்த தேவரன்ன கருதது ஜட ஜீவ தேவரு அந்தல்ல இடீ ஜகத்தினல்லி அதர ஆகாரதல்லி வியாபிசிக்கொண்டு அதன நியமன மாடத்தான் அதரிந்த தேவரன ஜகத்து அந்த கருதான். ಅದರಲ್ಲಿ ಒಂದು ಆದ್ದರಿಂದ ಅಥವಾ ಅದೇ ಅವನು ಅಂತ ಅರ್ಥ ಮಾಡಿಕೋಬೇಡಿ. ಅವಾಗ ಅವನಿಗೆ ಜಗತ್ತು ಅಂತ ಯಾಕೆ ಹೆಸರು ಬರುತ್ತೆ? ಅವನೇ ಜಗತ್ತಲ್ಲದಿದ್ದರೆ ಅವನ ಜಗತ್ತು ಅಂತ ಯಾಕೆ ಹೆಸರು ಬರುತ್ತೆ? ಆವಾಗ ತರಕಾರಿ ಅವನು ಬರ್ತಿರ್ತಾನೆ, ದೂರದಲ್ಲಿ ಇರ್ತಾನೆ, ಏನಂತ ಕರೀತೀರ? ಅವನ ಹೆಸರು ಗೊತ್ತಾ ನಿಮಗೆ? ತರಕಾರಿ ಅಂತ ಕರೀತೀರ. ಅವನಂತ ನಮ್ಮ ಅಪ್ಪ ಅಮ್ಮ ಹೆಸರಿಟ್ಟು ಬೇರೆ ಇದೆ, ನಮ್ಮ ಹೆಸರು ತರಕಾರಿ ಅಲ್ಲ ಅಂದ್ರೆ ಅವನ ತರಕಾರಿ ಅಂತಾನೆ ಕರಿತೀವಿ. ಅವನ ತರಕಾರಿ ಅಂತ ಬರ್ತಾನವ ಯಾಕೆ ಅಂದ್ರೆ ತರಕಾರಿ ಅವನ ಅಧೀನ ಆದ್ದರಿಂದ ಅವನಿಗೆ ತರಕಾರಿ ಅಂತ ಹೆಸರಿಟ್ಟು ಕರಿತೀವಿ. ಹಾಲು ಯಾರ ಅಧೀನದಲ್ಲಿಡುತ್ತೋ ಅವನ ಹಾಲು ಅಂತ ಕರಿತೀವಿ. ಅದನ್ನೇ ಆಚಾರ್ಯ ಉತ್ತರ ಕೊಡುತ್ತಾರೆ. ಈ ಜಗತ್ತು ಅವನ ಅಧೀನ ಆದ್ದರಿಂದ ದೇವರನ್ನ ಜಗತ್ತು ಅಂತ ಕರೆದು. ಹಾಗಾದ್ರೆ ಈ ಜಗತ್ತಿನೊಳಗೆ ಎಲ್ಲರ ಜೊತೆಗೆ ಬೆರೆತಿರ್ತಾನೆ, ಎಲ್ಲರೊಳಗೂ ಇರ್ತಾನೆ, ಅವರನ್ನು ನಡೆಸ್ತಾ ಇರುತ್ತಾನೆ. ಆದ್ದರಿಂದ ಈ ಭಗವಂತ ಹೇಗಿದ್ದಾನೆ ಅಂದರೆ ಸ್ವಚ್ಛವಾದ ಜಗತ್ತಿನಲ್ಲಿ ಇರ್ತಾನೆ, ಅದರಂತೆ ತಾನಲ್ಲ, ಅದಕ್ಕಿಂತ ಉತ್ತಮನಾಗಿದ್ದಾನೆ. ಒಬ್ಬರನ್ನು ನಡೆಸಬೇಕಾದ್ರೆ ನಾ ಅವರಿಗಿಂತ ಎತ್ತರ ಮಟ್ಟದ್ರೆ ನಾವೇ ಕಡಿಮೆಯಲ್ಲಿದ್ದರೆ ನಾವೇ ಕೆಸರಳ್ಳಿ ಬಿದ್ದಿದ್ದು ಇನ್ನೊಬ್ಬರನ್ನ ಎತ್ತಲಿಕ್ಕೆ ಹೇಗಾಗುತ್ತೆ? ಅದಕ್ಕೆ ಸತ್ಯಪರಂ ಈ ಜಗತ್ತಿಗಿಂತ ವಿಶೇಷವಾಗಿ ಶ್ರೇಷ್ಠ. ಇವಾಗ ಉತ್ತಮರು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಒಬ್ಬರಾಗಿದ್ದು ನಮಗಿಂತ ಜಾಸ್ತಿ ಮಟ್ಟದಲ್ಲಿದ್ದರೆ ಉತ್ತಮರು ಅಂತ ಹೇಳೋದಿದೆ. ದೇವರು ಕೂಡ ಹಾಗೇನ, ನಮ್ಮಲ್ಲಿ ಒಬ್ಬ ಆದರೆ ನಮಗಿಂತ ಜಾಸ್ತಿ ಹಾಗಲ್ಲ. ಇವನು ನಮ್ಮಲ್ಲಿ ಒಬ್ಬನಲ್ಲೇ ಅಲ್ಲ, ನಮಗಿಂತ ವಿಲಕ್ಷಣ. ಪ್ರಾಡಕ್ಟೇ ಡಿಫರೆಂಟ್. ಅವನ ಶರೀರ, ಅವನ ಚಿಂತನ, ಅವನ ಆನಂದ, ಜ್ಞಾನ ಎಲ್ಲವೂ ಪದಾರ್ಥವೇ ವ್ಯತ್ಯಾಸ. ಅದರಿಂದ ಸತ್ಯ ಪರಂ ಈ ಜಗ, ಈ ಸತ್ಯವಾದ ಜಗತ್ತಕ್ಕಿಂತ ಪೂರ್ಣ ವಿಲಕ್ಷಣ. ಯಾಕೆ ವಿಲಕ್ಷಣ ಅಂದ್ರು, ಈ ಜಗತ್ತಿನಲ್ಲಿ ಇಲ್ಲದೇ ಇರುವಂತಹ ಒಂದು ಕ್ವಾಲಿಟಿ ಅವನಲ್ಲಿ ಕೂತಿದೆ. ಏನದು? ಸ್ವಾತಂತ್ರ್ಯ. ಇಡೀ ಜಗತ್ತಿನಲ್ಲಿ ಯಾರಿಗೂ ಅಂದರೆ ಜಗತ್ತಿನ ಲಕ್ಷ್ಮೀದೇವಿಯನ್ನೂ ಸೇರಿಸಿಕೊಂಡ್ರೆ ಲಕ್ಷ್ಮೀದೇವಿ ಮೊದಲುಕೊಂಡು ಯಾರಿಗೂ ಕೂಡ ಉಸಿರಾಡುವ ಸ್ವಾತಂತ್ರ್ಯವೂ ಇಲ್ಲ. ದೇವರೇ ಉಸಿರಾಟ ಮೊದಲುಕೊಂಡು ಎಲ್ಲವನ್ನ ಮಾಡಿಸಬೇಕು. ಆದ್ದರಿಂದ ಇವ ವಿಲಕ್ಷಣ, ಆದ್ದರಿಂದ ಸತ್ಯ, ಅದನ್ನ ಶ್ರೇಷ್ಠ. ಇನ್ನ ಈ ಪರ ಎಂಬುದನ್ನ ಹೇಳುತ್ತಾರೆ. ಇವನು ಎಲ್ಲರಲ್ಲಿ ಇರ್ತಾನೆ, ಎಲ್ಲರ ಮಧ್ಯೆ ಇರ್ತಾನೆ, ಎಲ್ಲರಿಗಿಂತ ವಿಲಕ್ಷಣನಾಗಿದ್ದಾನೆ, ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳುತ್ತಾರಲ್ಲ, ಯಾವ ರೀತಿಯಲ್ಲಿ? ಎಲ್ಲಾ ರೀತಿಯಲ್ಲೂ ಶ್ರೇಷ್ಠ. ಜ್ಞಾನದಲ್ಲೂ ಶ್ರೇಷ್ಠ, ಆನಂದದಲ್ಲೂ ಶ್ರೇಷ್ಠ, ಶಕ್ತಿಯಲ್ಲೂ ಶ್ರೇಷ್ಠ, ಗುಣಗಳಲ್ಲೂ ಶ್ರೇಷ್ಠ. ಯಾವುದು ಬೇಕು ಎಲ್ಲದರಲ್ಲಿ ಟಾಪ್ ಪಿಚ್ ಇವನೇ. ನಂತರ ಸತ್ಯಸ್ಯ ಯೋನಿಂ, ಅಲ್ಲೂ ಇನ್ನ ತುಂಬಾ ಆಳಕ್ಕೆ ಹೋದ್ರೆ ಸರಿ, ಈ ಗುಣ ಚಿಂತನೆ ನಿಮ್ಮದು ಭಗವಂತನ ಹೇಳಿದಿರಿ, ಇದು ನಾನು ಚಿಂತನೆ ಮಾಡಿದರೆ ನನಗೆ ಬರುವ ಫಲ ಏನು? ಯಾಕಂದ್ರೆ ನಮಗೆ ಯಾವಾಗೂ ಈ ಯಾವ ಕೆಲಸ ಮಾಡಿದರೂ ಫಲ ಅಂದ್ರೆ ಫಲ ಆಸೆಯಿಂದ ಮಾಡ್ತಾ ಇರ್ತೀವಿ. ಪ್ರಾಫಿಟ್ ಓರಿಯೆಂಟೆಡ್. ಒಂದು ದೀಪ ಹಚ್ಚಿದ್ರು ಇಷ್ಟು ಫಲ ಅಂತ ಹೇಳಿ ದೀಪ ಹಚ್ತೀವಿ. ದಾನ ಮಾಡಿದ್ರು ಇಷ್ಟು ಫಲ ಬರುತ್ತೆ ಅಂತ ದಾನ ಮಾಡ್ತೀವಿ. ಹೌದಾ? ಕೇವಲ ದೇವ್ರ ಪ್ರೀತರಾಗ್ಲಿ ಅಂತ ಬಾಯಿಯನ್ನಂತ ಇರ್ಬೋದು, ಒಳಗೆ ಕೂತಿರುತ್ತೆ ಇದು ಬೇಕು ಅದು ಬೇಕು, ಇದಾಗ್ತಿ ಇದರಿಂದ ಇದಾಗತ್ತೆ ಅದಾಗತ್ತೆ ಅದಾಗತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಒಂದೊಂದು ಗುಣ ಚಿಂತನೆ ಅಂದ್ರೆ ಏನು ಬರುತ್ತೆ? ಭಗವಂತನನ್ನ ಸತ್ಯವ್ರತ ಅಂತ ಚಿಂತನೆ ಮಾಡಿದ್ರೆ ಏನು ಬರುತ್ತೆ ಅಂದರೆ ನಾವು ವಿಶೇಷವಾದ ವ್ರತವನ್ನ ಧಾರಣೆ ಮಾಡಲಿಕ್ಕಾಗುತ್ತೆ. ಒಳ್ಳೆ ವ್ರತ, ಸತ್ಯವಾದ ವ್ರತವನ್ನು ನಾವು ಧಾರಣೆ ಮಾಡಿ ನಾವು ಸತ್ಯವ್ರತರಾಗಲಿಕ್ಕೆ ಸಾಧ್ಯ. ಅಂದ್ರೆ ಆ ವ್ರತ ಸತ್ಯವಾಗಿರಬೇಕು. ಅಂದ್ರೆ ಸುಳ್ಳಾದ ವ್ರತ ಸತ್ಯವ್ರತ ಅಂತ ಎರಡಿದೆಯಾ? ಅದಕ್ಕೆ ವ್ಯಾಖ್ಯಾನಕಾರ ಅರಣ್ಯಕಾಚಾರ್ಯ ಹೇಳ್ತಾರೆ ವ್ರತಗಳಲ್ಲಿ ಶ್ರೇಷ್ಠ ವ್ರತ ಯಾವುದು ಅಂದರೆ ನೋಡಿ, ಇಷ್ಟು ಬಹಳ ಚೆನ್ನಾಗಿ ಬಿಡಿಸ್ತಾರೆ. ದೇವರು ವ್ರತ ಹಿಡಿದಿದ್ದಾನೆ ಏನಂತ, ನಮ್ಮನ್ನ ಎಡಬಿಡದೆ ನಮ್ಮ ಸುತ್ತೇ ಒಳಗೆ ಇದ್ದು ಸದಾಕಾಲ ನಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡಿರ್ತಾನೆ. ಉಸಿರಾಟ, ಒಂದು ಕೆಲಸ ನೀನು 24 hours ಮಾಡಬೇಕು ಅಂದ್ರೆ ಅದರ ಕಾನ್ಸಂಟ್ರೇಷನ್ ಮಾಡಬೇಕಾ ಇಲ್ವಾ? ಹಾಗಾದ್ರೆ ಒಳಗಿದ್ದು ನಮ್ಮಲ್ಲಿ ಉಸಿರಾಟ ಆಡಿಸಬೇಕು ಅಂದ್ರೆ ಕಂಪಲ್ಸರಿ ನಮ್ಮಲ್ಲಿ ನಿಂತು ಮಾಡಿಸ್ಬೇಕಲ್ಲ. ನಮ್ಮ ಬಿಪಿ ಕೊಟ್ಟು ಆ ಬಿಪಿಗೆ ತಕ್ಕಂತೆ ಹೆಚ್ಚೋ ಕಮ್ಮಿಯೋ ಹಾಗೆ ಹೀಗೆ ಎಲ್ಲ ಮಾನಿಟರ್ ಮಾಡ್ತಾ ಇರಬೇಕಾದ್ರೆ ದೇವರು ನಮ್ಮೊಳಗಿದ್ದು ನಮ್ಮ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದಾನೆ ಇಲ್ವಾ? ಹೇಗೆ? ದೇವರ ಹೊಟ್ಟೆ ಒಳಗಿದ್ದಾಗಲಿಂದ ಮೋಕ್ಷಕ್ಕೆ ಹೋಗೋ ಪರ್ಯಂತ, ಮೋಕ್ಷ ಹೋದ ಮೇಲೂ ಕೂಡ ನಮ್ಮ ಕಡೆ ಸದಾ ಕಾನ್ಸಂಟ್ರೇಷನ್ ಕೊಡುವಂತ ವ್ರತವನ್ನು ಹಿಡಿದಿದ್ದಾನೆ. ಅದಕ್ಕೆ ಎಲ್ಲ ಹುಡುಕಿದರು. ಇವನಿಗೆ ಇಷ್ಟವಾದ ವ್ರತ, ನಾನು ಯಾವ ವ್ರತ ಮಾಡಿದರೆ ಇವನಿಗೆ ಇಷ್ಟ ಆಗುತ್ತೆ ಅಂತ ಹುಡುಕಿದರು. ಅದು ನೋಡಿದಾಗ ಒಂದೇ ಒಂದು ಕೊನೆಗೆ ನಿಶ್ಚಯ ಮಾಡಿದರು. ಏನದು? ಅವನು ಮಾಡುವ ವ್ರತವೇ ನಾವು ಮಾಡಿದರೆ ಒಳ್ಳೆಯದು. ಏನು? ಅವನು ನಮ್ಮ ಕಡೆಯೇ ಗಮನ ಕೊಟ್ಟಿದ್ದಾನಾದ್ದರಿಂದ ನಾವು ಅವನ ಕಡೆಯೇ ಗಮನ ಕೊಡುವುದು ದೊಡ್ಡ ವ್ರತ. ಅದಕ್ಕೆ ದಾಸರಾಯರು ಹೇಳಿಪಿಸಿ ಹೇಳಿಬಿಡುತ್ತಾರೆ, ಮನವನಿತ್ತರೆ ತನ್ನ ನೀವ. ದೇವರಿಗೆ ಏನು ಕೊಟ್ಟರೆ ಪ್ರೀತಿ ಆಗುತ್ತೆ? ಹಣ್ಣು ಕೊಡ್ಲ್ಯಾ, ಬೆಳ್ಳಿ ತಟ್ಟಿ ಕೊಡ್ಲ್ಯಾ, ಬಂಗಾರದ ಕೊಡ್ಲ್ಯಾ, ವಜ್ರ ಕವಚ ಕೊಡ್ಲ್ಯಾ, ಅವನಂತ ನಿಂತವನು ನಾನೇ ಮಾಡಲಿ. ಯಾಕೆ? ನೀನು ನನ್ನ ಕಡೆ ಮನಸ್ಸೇ ಕೊಡದೆ ನಂಗೇನು ಕೊಟ್ಟರೆ ಉಪಯೋಗ ಏನಿದೆ? ಇವಾಗ ನನ್ನ ಮನೆಗೆ ಬರ್ತೀನಪ್ಪ, ನೀವು ನಮ್ಮ ಮನೆಗೆ ಬರ್ತೀರಾ, ನಿಮಗೆಲ್ಲ ತಂದು ತಂದು ಸುರಿತಾ ಇದ್ದೀನಿ, ಅಫಲಾರ ಅದು ಇದು, ನಿಮ್ಮ ಕಡೆ ನಾನು ನೋಡ್ತಾ ಇಲ್ಲ, ನಿಮ್ಮ ಕಡೆ ಗಮನವೇ ಕೊಡ್ತಾ ಇಲ್ಲ, ಆಗಾಗ ಬರ್ತೀನಿ, ಚೆನ್ನಾಗಿದ್ದೀರಾ ಕೊಡ್ರಿ ಅಂತೀನಿ, ಕೊಡ್ತೀನಿ, ಹೊರಟೋಗ್ತಾ ಇರ್ತೀನಿ. ನೀವೇನಂತೀರಾ? ಏ ನಾವ್ ಬರ್ತೀವಿ. ಏನ್ರಿ, ನಿಮ್ ಬೇಕಾದೆಲ್ಲ ತಂದು ಸುರಿತಾ ಇದ್ದೀನಿ, ಆಗಾಗ ಮಾತಾಡಿಸ್ತಾ ಇದ್ದೀನಿ, ಮತ್ತ್ಯಾಕೆ ನಿಮ್ಗೆ ದುಃಖ ಅಂದ್ರೆ ನಮ್ಮ ಕಡೆ ತಮ್ಮ ಕಾನ್ಸಂಟ್ರೇಷನ್ ಇಲ್ಲ. ಮತ್ತೆ ನೀವು ಯಾವುದು ಕೊಡದೆ ಒಂದು ಗಂಟೆ ನನ್ನ ಮುಂದೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡಿದ್ರೆ ಬಹಳ ಖುಷಿ ಆಗುತ್ತೆ. ಹೌದಾ? ಅದೇ ತರ ದೇವರ ಕಡೆ ನಾವು ಗಮನ ಕೊಟ್ರೆ, ಅವನ ಕಡೆಯೇ ಗಮನ ಕೊಟ್ರೆ ಅವನಿಗಾಗುವಷ್ಟು ಸಂತೋಷ ನಾವು ಏನು ಕೊಟ್ಟರೂ ಬರಲ್ಲ. ಆದ್ದರಿಂದ ಸತ್ಯವಾದ ವ್ರತ ಅದು, ಭಗವಂತನಿಗೆ ಅತ್ಯಂತ ಇಷ್ಟವಾದ ವ್ರತ ಯಾವುದು? ಭಗವಂತನಲ್ಲೇ ಮನಸ್ಸಿಡೋದು, ಅಂಥ ವ್ರತ ನಮಗೆ ಬರುತ್ತೆ. ನಂತರ ಸತ್ಯಪರ ಅಂತ ಭಗವಂತನ ಚಿಂತನೆ ಮಾಡಿದರೆ, ಇಡೀ ಜಗತ್ತಿಗಿಂತ ವಿಲಕ್ಷಣ ಉತ್ತಮ ಅಂತ ಚಿಂತನೆ ಮಾಡಿದರೆ, ನಾವು ನಮ್ಮವರ ಮಧ್ಯೆ ಉತ್ತಮರಾಗ್ತೀವಿ, ಅಥವಾ ನಮ್ಮ ಹೊಟ್ಟೆಯಲ್ಲಿರುವ ಕೂಸು ವಿಶೇಷವಾಗಿ ಅವರವರ ಏನು ಹುಡುಗರ ಮಧ್ಯೆ ವಿಲಕ್ಷಣನಾಗಿ ಚೆನ್ನಾಗಿ ಒಳ್ಳೆ ಇದರಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಅದರಿಂದ ಒಂದೊಂದು ಗುಣ ಚಿಂತನೆ ಮಾಡಿದರೆ ಭಗವಂತನದ್ದು ನಮ್ಮಲ್ಲಿ ಅಂತ ತಕ್ಕಂತೆ ನಮ್ಮ ಗುಣಗಳು ಪ್ರಕಟ ಆಗುತ್ತೆ. ನಂತರ ತ್ರಿಸತ್ಯಂ ಅಂದರೆ ಇವನು ಮೂರು ಕಾಲಗಳಲ್ಲಿ ಸತ್ಯ, ಹಿಂದೆ ಇದ್ದ, ಈಗ ಇದ್ದಾನೆ, ಮುಂದೆ ಇರ್ತಾನೋ ಇಲ್ಲೋ. ಇಲ್ಲ, ಹಿಂದೆ ಇದ್ದಿಲ್ಲ, ಮೊನ್ನೆ ಬಂದ, ನಾಳೆ ಇರ್ತಾನೆ, ಹಾಗಲ್ಲ, ಹಿಂದೆ ಇದ್ದ, ಇಂದು ಇದ್ದಾನೆ, ಮುಂದೇನೋ ಇರ್ತಾನೆ, ಯಾವಾಗ್ಲೂ ಇರ್ತಾನೆ. ಅಂದರೆ ಅಚ್ಚಳಿಯದೇ ಇರುವ ಸ್ಥಿತಿ ಭಗವಂತನು. ನಮ್ದು ಹಾಗಲ್ಲ, ಯಾವಾಗಿರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಆದರೆ ಆ ಅಸ್ಥಿರವಾದ ಬದುಕಿನಲ್ಲೂ ಇಷ್ಟು ಅಂತ ಆಯುಷ್ಯ ಇಟ್ಟಾಗ ಅದರಲ್ಲೂ ಮತ್ತು ಅಸ್ಥಿರತ್ವ ಇರಬಾರದು. ಏನಾದ್ರು ಗಡಿಬಿಡಿ ಗಡಿಬಿಡಿ ಟೆನ್ಷನ್ 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 ಯಾವುದಿಲ್ಲದೆ ಇರಬೇಕಾದ್ರೆ ಭಗವಂತನನ್ನ ತ್ರಿಸತ್ಯ ಸದಾಕಾಲ ಏಕಪ್ರಕಾರವಾಗಿರುವಂಥವ. ಅಷ್ಟೇ ಅಲ್ಲ, ತ್ರಿಸತ್ಯಂ ಅಂದ್ರೆ ಮೂರು ರೀತಿಯಾದ ಸತ್ಯವಾದ ಪ್ರದೇಶಗಳು ಹೊಂದಿರುವ ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಅಷ್ಟೇ ಅಲ್ಲದೆ ಮೂರು ರೀತಿಯಾದ ಸತ್ಯವಾದ ಸ್ಥಾನಗಳಿರುವಂಥವ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಬಹಳ ದೂರ ಇದೆ. ಅದಕ್ಕಂದ್ರೂ ನಮ್ಮ ಕಣ್ಣು, ಕಣ್ಣಿನಲ್ಲಿ ವಿಶ್ವ, ಕಂಠದಲ್ಲಿ ತೈಜಸ, ಹೃದಯದಲ್ಲಿ ಪ್ರಾಜ್ಞ, ಈ ಮೂರು ರೂಪಗಳಿಂದ ಸದಾ ನಮ್ಮಲ್ಲಿ ನಿಂತಿರ್ತಾನೆ. ಅಷ್ಟೇ ಅಲ್ಲ, ತ್ರಿಸತ್ಯಂ ಮೂರು ರೂಪ, ಅದಕ್ಕೆ ಪುರುಷ ರೂಪ ತ್ರಯ ಅಂದ್ರೆ ಮೂರು ಪುರುಷ ರೂಪಗಳಿಂದ ಇದ್ದುಕೊಂಡು ಜೀವನ ಹೃದಯದಲ್ಲಿ, ಬ್ರಹ್ಮಾಂಡದಲ್ಲಿ, ಬ್ರಹ್ಮಾಂಡದ ಹೊರಗು ಎಲ್ಲಾ ಕಡೆ ವ್ಯಾಪಿಸಿರುವಂತಹ ಈ ಭಗವಂತ, ಅವನನ್ನು ನಮಸ್ಕಾರ ಮಾಡುತ್ತಾ ಇದ್ದೇನೆ. ಇನ್ನ ಸತ್ಯಸ್ಯ ಯೋನಿಂ ಅಂದ್ರು, ಈ ಸತ್ಯವಾದ ಜಗತ್ತು, ಈ ಜಗತ್ತು ಸತ್ಯ, ಅದಕ್ಕೆ ಜಗತ್ತು ಸುಳ್ಳು ಅಂತ ಹೇಳೋರು ಬಹಳ ಜನ ಒಂದು. ದೇವರು ಮಾತ್ರ, ಬ್ರಹ್ಮನಾದ ಸತ್ಯ, ಜಗತ್ತೆಲ್ಲ ಸುಳ್ಳು ಅಂತ ಹೇಳಿದ್ರು. ಅದಕ್ಕೆ ಹೇಗೆ ಸಮರ್ಥನೆ ಮಾಡಬೇಕು? ಇದನ್ನ ಚೆನ್ನಾಗಿ ಆಚಾರ ಹೇಳ್ತಾರೆ. ವೇದ ಸುಳ್ಳಾದ್ದನ್ನ ಹೇಳಲ್ಲ, ಸತ್ಯವಾದ್ದನ್ನೇ ಹೇಳುತ್ತೆ. ಹಾಗಾದರೆ ವೇದ ಏನು ಹೇಳಿತು ಅಂದ್ರೆ, ಬಲಿಯಿಂದ ರಾಜ್ಯವನ್ನ ತೆಗೆದುಕೊಂಡು ಇಂದ್ರನಿಗೆ ಕೊಟ್ಟ ಅಂತ ಬರುತ್ತಾ ಇದೆ. ಹಾಗಾದರೆ ನಾನು ಒಂದು ಪದಾರ್ಥ ತಗೊಂಡು ನೀವು ಕೊಡಬೇಕಾದ್ರೆ ಪದಾರ್ಥವೇ ಇಲ್ಲದಿದ್ದರೆ ತೆಗೆದುಕೊಂಡು ಕೊಟ್ಟ ಅನ್ನೋ ಮಾತು ಹೇಗೆ ಸತ್ಯ ಆಗುತ್ತೆ? ವೇದ ಹೇಳುತ್ತಾದ್ದರಿಂದ ಈ ಏನು ಜಗತ್ತು, ಈ ರಾಜ್ಯವನ್ನ ತೆಗೆದು ಕೊಟ್ಟ ಅಂತ ಹೇಳಿದರೆ ಆ ರಾಜ್ಯ ಇರಲೇಬೇಕು, ಜಗತ್ತು ಸತ್ಯವಾಗಿದೆ. ಇಂಥ ಜಗತ್ ಸತ್ಯವಾದ ಜಗತ್ತಿಗೆ ಹುಟ್ಟು ಕೊಟ್ಟಿದ್ದಾನಾದ್ದರಿಂದ ದೇವರಿಗೆ ಸತ್ಯಸ್ಯ ಯೋನಿಂ, ಈ ಜಗತ್ತಿಗೆ ಹುಟ್ಟು ಕೊಟ್ಟವ ಅಂದ್ರೆ ಭಗವಂತನನ್ನ ಸತ್ಯಸ್ಯ ಯೋನಿಂ ಅಂತ ಚಿಂತನೆ ಮಾಡೋಕಾಗುತ್ತೆ. ಎಷ್ಟು ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾರೆ. ಈಗ ಚಿಕ್ಕ ಮಗು ಇದೆ, ಅವಾಗೆ ಹುಟ್ಟಿದೆ, ಅದಕ್ಕೆ ಏನಾದರೂ ನಾನು ಹೇಗಿರಬೇಕು, ಹೇಗೆ ಬದುಕಬೇಕು ಅಂತ ಏನಾದರೂ ಆಲೋಚನೆ ಇರುತ್ತೆ. ಅದಕ್ಕೆ ದೊಡ್ಡ ಎಷ್ಟು 5 ವರ್ಷ ಬರಲಿ 6 ವರ್ಷ ಬರಲಿ ಅದಕ್ಕೇನಾದರೂ ಬರುತ್ತೆ, ಕುಣಿತಾ ಇರುತ್ತೆ, ಕುಪ್ಪಳಿಸ್ತಾ ಇರುತ್ತೆ, ಎಲ್ಲ ಇರುತ್ತೆ. ತಲೆಯಲ್ಲಿ ಒಂದೇ ಅಮ್ಮ ಇದ್ದ ಹೌದಲ್ವ, ಅದೊಂದು ಭಾವನೆ ಇರುತ್ತೆ, ಪ್ರಶಾಂತವಾಗಿರುತ್ತೆ ನೋಡಿ. ಅದಕ್ಕೇನಾದ್ರೂ ಹುಣಸೆಣ್ ತರಬೇಕಾ, ಬೀಜ ಕಟ್ಟಬೇಕಾ, ಅದು ಏನು ಅದು ಕಟ್ಟಬೇಕಾ, ಬಾಡಿ ಕಟ್ಟಬೇಕಾ, ಏನಾಗಿದೆಯಾ ಅವನ ಪಾಡು ನೋಡಿ ತಿರುತ್ತಾ ಇರ್ತಾನಲ್ಲ, ಅವಂದೇ ಲೋಕ. ಪೈಂಟ್ ಹಾಕ್ಲಾ, ಅದಾಕ್ಲಾ, ಇದಾಕ್ಲಾ, ಇದಾಕ್ಲಾ, ಹೊತ್ತಿಗೆ ಹಸುವೆ ಆದ್ರೆ ಅಳತಾನೆ ಹೌದಾ. ಆ ಅಳೋ ಕಾಲಕ್ಕೂ ನಂಬಿಕೆಯನ್ನು ಅಳತಾನೆ, ಏನು ಅಮ್ಮ ಕೊಟ್ಟೇ ಕೊಡ್ತಾಳೆ ಎಂಬ ನಂಬಿಕೆ ಅಳತಾನೆ. ಕೊಡ್ತಾಳೆ ಇರೋ ಡೌಟ್ ಇಂದ ಅಳಲ್ಲ, ನಾವು ಅಳತೀವಿ ದೇವರಿದ್ದಾನೋ ಇಲ್ಲ ಅಂತ ಅಳತಾ ಇರ್ತೀವಿ, ಕೊಡ್ತಾನೋ ಇಲ್ಲ ಅಂತ ಡೌಟ್. ಅದಕ್ಕೆ ಹೇಳ್ತಾರೆ ಅವನೊಬ್ಬನಿದ್ದಾನೆ, ನಿಮ್ಮ ಅಮ್ಮ ನಿಮಗೆ ಹುಟ್ಟು ಹಾಕಿದ ತಾಯಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಹೇಗೆ ತಗೊಂಡಿದ್ದಾಳೋ, ಜಗತ್ತಿಗೆ ಹುಟ್ಟು ಹಾಕಿದ್ದಾನೆ ಅವನೇ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಯಾಕೆ ಸುಮ್ಮನೆ ಕುಪ್ಪಳಿಸ್ತಾ ಇದ್ದೀರಾ? ಅವನಿಗೆ ಗೊತ್ತು ಏನು ಕೊಡಬೇಕು, ಏನು ತೆಗಿಬೇಕು, ಏನು ಮಾಡಬೇಕು, ಎಲ್ಲ ಗೊತ್ತು. ಅಂದ್ರೆ ಅವನು ಏನು ಮಾಡಿದ್ರು ಒಳ್ಳೆದಕ್ಕೆ ಮಾಡಿದ ಅಂಬುದು ನಮ್ಮ ತಲೆಗೆ ಬಂತ, ಬಹಳ ಚೆನ್ನಾಗಿರ್ತೀವಿ ನಾವು. ಅಥವಾ ಅವನು ಮಾಡಿದ್ದರಲ್ಲಿ ಕ್ವಶ್ಚನ್ ಮಾರ್ಕ್ ಬಂತ, ಆಯ್ತು ನಮ್ಮ ಸಾಧನೆ ಬಿತ್ತು ಒಂದು. ಆದ್ರೆ ಸಾಧನೆ ಅಂದ್ರೆ ಏನು ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಸಾಧನೆ ಅಂದ್ರೆ ಏನು, ಬೆಳಿಗ್ಗೆದ್ದು ಏನು ಆಚಾರ ಮಾಡಿ ಗಾಡಿ ಗಾಡಿ ಎಲ್ಲ ಮಾಡ್ತೀವಪ್ಪ, ಕೊನೆಗೆ ಏನೋ ಒಂದಾದ್ರೆ ದೇವ್ರು ಯಾಕೆ ಹೀಗೆ ಮಾಡ್ದ ಅಂತ ಕ್ವಶ್ಚನ್ ಬಂತ, ದೇವರೇ ದೇವ್ರು ಈಗ ಹೀಗೆ ಯಾಕೆ ಹಿಂಗೆ ಮಾಡ್ದ, ಹಂಗಾಕೆ ಮಾಡ್ದ, ಹಾಗಾಕೆ ಮಾಡ್ದ, ಇದೆಲ್ಲ ಬರ್ತಾ ಇದ್ರೆ ಇವರಿನ್ನ ಸಾಧನಾ ಮಾರ್ಗದ ಎಲಿಮೆಂಟರಿ ಸ್ಟೆಪ್ ಏರಿಲ್ಲ ಅಂತ ಮೇಲ್ನವರು ಡಿಸೈಡ್ ಮಾಡ್ತಾ ಇರ್ತಾರೆ. ಯಾಕೆ ಇವರ ತಲೆಯಲ್ಲಿ ಅವನು ಏನು ಮಾಡಿದ್ರು ಒಳ್ಳೆದಕ್ಕೆ ಮಾಡತಾನೆ ಎಂಬುದು ನಮ್ಮ ತಲೆಯಲ್ಲಿ ಬರ್ತಾ ಇದೆಯಾ, ನಮ್ಮ ಸಾಧನೆ ಆಗ್ತಾ ಇದೆ ಅಂತ ಅರ್ಥ. ಈ ಹೊರಗಿನ ಗಡಿಬಿಡಿ ಗಡಿಬಿಡಿ ಎಲ್ಲ ಮೇಲೆ ರೆಕಾರ್ಡ್ ಆಗಲ್ಲ, ಮೇಲೆ ರೆಕಾರ್ಡ್ ಆಗೋದು ನಮ್ಮ ಮೆಂಟಾಲಿಟಿ ಏನಿದೆ, ಯಾವ ಉದ್ದೇಶದಿಂದ ಮಾಡುತ್ತಾ ಇದ್ದಾನೆ ಎಂಬುದಿರುತ್ತೆ. ನೀವು ವರಮಹಾಲಕ್ಷ್ಮಿ ವ್ರತ ಮಾಡ್ತೀರಾ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಮ್ಮ? 4 ಗಂಟೆಗೆ ಹೇಳ್ತೀರಾ? ಊಟ ಆಗೋದಕ್ಕೆ 5 ಗಂಟೆ, ಸಾಯಂಕಾಲ 5 ಗಂಟೆ ಆಗುತ್ತೆ. ಹೌದು, ಎಷ್ಟೊತ್ತು ಸಾಧನೆ ಆಯ್ತು ನಿಮ್ದು? 12 ಗಂಟೆ 13 ಗಂಟೆ ಸಾಧನೆ ಆಯ್ತು. ಮೇಲಕ್ಕೆ ಒಂದ್ಸಲ ಫೋನ್ ಮಾಡಿದ್ರೆ ನಿಮ್ಮ ಮೀಟರ್ ಪ್ರಕಾರ ನಮ್ಮ ಸಾಧನೆ ಎಷ್ಟಾಯ್ತು ಅಂದ್ರೆ 5 ನಿಮಿಷವೂ ಇಲ್ಲ ಅಂದ್ರೆ, ಯಾಕೆ ದೇವರ ಮೇಲೆ ಮನಸ್ಸು ಇಟ್ಟರೆ ಸಾಧನೆ. ಆ ಮನಸ್ಸಿಟ್ಟದ್ದೇ 5 ನಿಮಿಷವೂ ಇರಲ್ಲ, ಆ ತಂಬಿಗೆ ಮೇಲಿಟ್ಟೆ, ಆ ತಂಬಿಗೆ, ಆ ಕಲಶ, ಅದರೊಳಗೆ ಏನೋ ಆ ತೆಂಗಿನಕಾಯಿ, ಅದಕ್ಕೊಂದು ಮುಖ, ಅದಕ್ಕೊಂದು ಆ ಬಂಗಾರ, ಯಾವ ಹಾರ ಹಾಕ್ಲಿ ಏನು ಹಾಕ್ಲಿ, ಮತ್ತೆ ಬಂದವರಿಗೆಲ್ಲ ನಮ್ಮ ಲಕ್ಷ್ಮೀದೇವಿ ಏನ್ ನೋಡ್ರಿ ಅಂತ ಯಾರು ಒಳಗಿರೋ ಲಕ್ಷ್ಮೀದೇವಿ ಚಿಂತನೆ ಮಾಡಲ್ಲ. ಆ ತಂಬಿಗೆ ಆ ತೆಂಗಿನಕಾಯಿ ಹಾರ ಅದನ್ನೇ ನೋಡ್ತಾ ಇರ್ತೀವಿ. ಮೇಲೆ ಅವ್ರು ನಗ್ತಾ ಇರ್ತಾರೆ, ಏ ನಿಮ್ ಸಾಧನೆ, ಒಳಗಿರೋ ದೇವರ ಕಡೆ ಗಮನ ಕೊಡ್ತಾ ಇಲ್ಲ, ಬರೀ ಹೊರಗಿಂದ ಬಂಬರಾಟ ನಡೆಸ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದಾರೆ ಸತ್ಯಸ್ಥ ಯೋನಿ, ಈ ಭಗವಂತ ಎಲ್ಲರಿಗೂ ಹುಟ್ಟು ಕೊಟ್ಟಿದ್ದಾನೆ ಅಂದ ತಲೆಗೆ ಸದಾ ನಮ್ಮ ತಲೆಗೆ ಹೊಕ್ಕದರೆ ಅದೇನಾಗುತ್ತೆ, ನಮ್ಮ ಹಾರಾಟ ಕಡಿಮೆ ಆಗುತ್ತೆ, ಹಾರಾಟ ಕಡಿಮೆ ಆಗುತ್ತೆ, ಭಗವಂತ ಅನುಗ್ರಹ ಮಾಡುತ್ತಾನೆ. ಇನ್ನ ಜಗತ್ತಿಗೆ ಹುಟ್ಟು ಕೊಟ್ಟ, ನಾವು ಹುಟ್ಟು ಕೊಡ್ತೀವಿ ಒಬ್ಬರಿಗೆ, ಆದರೆ ಅವರೊಳಗಿದ್ದುಕೊಂಡು ನಾವು ಏನು ಮಾಡ್ತೀವಿ, ಹೊರಗೇ ಇದ್ದುಕೊಂಡು ಏನಾದರೂ ಮಾಡ್ತೀವಿ. ಆದರೆ ನಿಹಿತಂ ಚ ಸತ್ಯ, ಈ ಸತ್ಯವಾದ ಜಗತ್ತಿನಲ್ಲಿ ಅಣು ಒಡವಿನಲ್ಲಿ ವ್ಯಾಪಿಸಿದ್ದಾನೆ. ಅವನಿಲ್ಲದಿದ್ದರೆ ಹುಲ್ಲು ಕಡ್ಡಿ ಕದಲಲ್ಲ, ಹುಲ್ಲು ಕಡ್ಡಿ ಕದಲಲ್ಲ, ಒಬ್ಬ ವ್ಯಕ್ತಿ ಆಚೆ ಈಚೆ ಹೆಜ್ಜೆ ಹಾಕಲಿಕ್ಕಾಗಲ್ಲ. ಹೇಗೆ ಅದಕ್ಕಂದ್ರು ಜೀವನ ಸೈಜ್ ಎಷ್ಟು, ಕುದುರೆ ಬಾಲದ ಕೊನೆಯ ಕೂದಲ ಸುದಿ ಶತವಿಭಾಗವಗೈದು ಅದರಳು ಒಂದನು ಶತವಿಭಾಗವಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಅಷ್ಟು ಪರಮಾಣು ಜೀವ. ಆ ಜೀವ ಈ ತಲೆ ಮೇಲೆ ಕೂದಲು, ನಮ್ಮ ತಲೆ ಮೇಲೆ ಕೂದಲೇನಿದೆ, ಆ ಕೂದಲಲ್ಲಿ 1000 ಭಾಗ ನಾವಿಲ್ಲ, ಇಲ್ಲಿದ್ದೀವಿ ಈ ಶರೀರದೊಳಗೆ, ಹೃದಯದಲ್ಲಿ ಕಮಲ, ಅದರೊಳಗೆ ದೇವರು, ಅಲ್ಲಿ ಪ್ರಾಣದೇವರು, ಆ ದೇವರ ಪಾದ ಪ್ರಾಣದೇವರ ಪಾದತ್ರ ನಾವು ಕೂತಿದ್ವಿ. ಕಾಮನ್ ಸೆನ್ಸ್ ಇದ್ದವರು ಯಾರಾದರೂ ಸರಿ ಈ ಪುಸ್ತಕ ಎತ್ತಬೇಕಾದ್ರೆ ನಾನು ಎಲ್ಲಿರಬೇಕು, ಪುಸ್ತಕದ ಪಕ್ಕದಲ್ಲಿದ್ದೆ ಎತ್ತಬೇಕಾದ್ರೆ, ಅದರ ಮೇಲೆ ಕೂತ್ಕೊಂಡು ಎತ್ತಲಿಕ್ಕೆ ಆಗುತ್ತೆ ಆಗಲ್ಲಲ್ವ. ಮತ್ತೆ ಈ ಶರೀರದಲ್ಲಿ ಸೆಂಟರ್ ಫ್ಲೋರ್ ಅಲ್ಲಿ ಇದ್ದುಕೊಂಡು ಶರೀರ ಹೊತ್ತುಕೊಂಡು ತಿರುಗಲಿಕ್ಕೆ ನಮಗಾಗತ್ತ? ಕೂದಲು ಎತ್ತುವ ಯೋಗ್ಯತೆ ಇಲ್ಲ, ಈ ಶರೀರ ಹೊತ್ತುಕೊಂಡು ತಿರುಗಲಿಕ್ಕಾಗತ್ತ? ಅದನ್ನೇ ದಾಸರು ಕೇಳ್ತಾರೆ. ಪಚನ ರಕ್ಷಣ ಗಮನ ಭೋಜನ ಚಲನ ಅಚಲನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ, ನಿಮ್ ಕದಲಿಕ್ಕೆ ಆಗ ನಿಮ್ ಹಣೆವಾರ ಗೊತ್ತಾ ನಿಮಗೆ? ಹೇಳ್ತಿರ್ತಾರೆ ಏನೇ ನಮ್ ಪ್ರಯತ್ನ ನಾವು ಮಾಡ್ಬೇಕಲ್ಲ, ಎಲ್ಲಾ ದೇವರೇ ಮಾಡಿಸ್ತಾರ ಕೂತ್ರೆ ಹೇಗೆ ಅಲ್ವಾ ಹೇಳ್ತಾರೆ ದಾಸರನ್ನು ಹೇಳ್ತಾರೆ. ನಿನ್ ಹಣೆ ಬರ ಏನೋ ಗೊತ್ತಾ ನಿನಗೆ, ಇಷ್ಟಿದ್ದಿ ನಿನ್ ಕೂದಲು ಎತ್ತಲಿಕ್ಕೆ ಆಗಲ್ಲ, ಕಣ್ಣು ರೆಪ್ಪೆ ಎತ್ತಲಿಕ್ಕೆ ಆಗಲ್ಲ, ಉಸಿರಾಟ ಬಿಡ್ಲಿಕ್ಕೆ ನಿಂಗೆ ಆಗಲ್ಲ, ಅವ್ರು ಮಾಡಿಸಿದ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಅಂತ ಕಾಲಕ್ಕೆ ನೀನಾಗಿ ಏನು ಮಾಡುತ್ತೀಯ? ಅವಾಗ ಅರ್ಥ ಆಗತ್ತಲ್ಲ, ಏನರ್ಥ ಆಗತ್ತೆ? ಅಷ್ಟು ದೊಡ್ಡ ವೃಂದಾವನ ಗಡಾರಿಗಳು ಗುಡಾರಿಗಳಾಕಿ ಬಿಡಾಕಿದ್ರು ಅಂತ ಹೇಳಿದ ಅವನ ಅಂತೀವಲ್ಲ, ಸರಿ ಅವರು ಕೆಟ್ಟವರು ದುಷ್ಟರು ದುಷ್ಟ ಕಾರ್ಯ ಮಾಡಿದ್ರು ಸರಿ, ಸ್ವತಂತ್ರವಾಗಿ ಮಾಡಲಿಕ್ಕಾಗುತ್ತಾ? ಮತ್ತೆ ಇವನೇ ಅಲ್ಲ ದುಷ್ಟರಲ್ಲಿ ನಿಂತು ಮಾಡಿಸಿದ್ದು ಅಂದರೆ ವ್ಯಾಸರಾಜರ ವೃಂದಾವನ. ಇಷ್ಟು ವರ್ಷಗಳ ಕಾಲದಿಂದ ಏನು ಈ ಗಡಾರಿಗಳು ಹಿಂದೆ ಇದ್ದಿಲ್ವ? ಮುಸಲ್ಮಾನರು ಆ ಇಡೀ ಹಂಪಿಯನ್ನ ಕೊಳ್ಳೆ ಹೊಡೆದಾಗ ಅವರಿಗೆ ಗೊತ್ತಿಲ್ವ ಎಲ್ಲೆಲ್ಲೋ ನಿಧಿಗಳಿಟ್ಟಿರ್ತಾರಂತ, ಎಲ್ಲಾ ಕಡೆ ಮೂರ್ತಿಗಳನ್ನು ಕೊಚ್ಚಿ ಕೊಚ್ಚಿ ಹಾಕಿದರು. ಅವರ ಬುದ್ಧಿಯಲ್ಲಿ ಬರಲಿಲ್ಲ ವ್ಯಾಸರಾಜರ ವೃಂದಾವನ ಕೆಳಗೆ ಏನಾದ್ರೂ ಇದೆಯಾ ಅಂತ. ದೇವರು ಕೊಡಲಿಲ್ಲ, ಯಾರು ಇಲ್ಲಿ ಬರುವಂತೆ ಸ್ವಾಮಿಯೇ ಪ್ರೇರಣೆ ಮಾಡಲಿಲ್ಲ, ಒಬ್ಬರನ್ನ ಹೆಜ್ಜೆ ಹಾಕಿಸಲಿಲ್ಲ. ಇವತ್ತ್ಯಾಕೆ ಸ್ವಾಮಿ ಹಾಕಿಸಿದ? ಬಹಳ ಜನಕ್ಕೆ ಬರ್ತಾ ಇದೆ ಪ್ರಶ್ನೆ, ಏನದು? ಅವರ ವೃಂದಾವನವೇ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರಿಗಾಗಿಲ್ಲ, ಇನ್ನು ನಮ್ಮನ್ನೇ ರಕ್ಷಣೆ ಮಾಡ್ತಾರೆ ಎಂಬುದು ದೊಡ್ಡ ಪ್ರಶ್ನೆ. ಎಲ್ಲರೂ ತಲೆಯಲ್ಲಿ ಕೂತ್ಕೊಂಡಿರೋದು ಅಲ್ಲಿ ಗುರುಗಳಿದ್ದಾರೇ ಇಲ್ವಾ? ಇದ್ರೆ ಈ ಕಾರ್ಯ ಹೇಗಾಯ್ತು? ಒಂದ್ ವೇಳೆ ಹಾಗೆ ಮಾಡ್ತಾರೆ, ಮಿಕ್ಕ 8 ಜನ ಸೊನ್ನೆ ನೋಡ್ತಾ ಹಾಕಿದ್ರು, ಅದಕ್ಕೆ ಉತ್ತರ ಕೊಡ್ತೀರಾ? ಅಲ್ಲ, ಮಿಕ್ಕ ಜನ ಬಂದ್ರು ಹಿಡಿದ್ರು, ಯಾರು ನೋಡಿದ್ರು ಏನೋ ಹಿಡಿದ್ರು, ಫೋಟೋ ಹಾಕಿದ್ರು, ಅದ ಜನ ನಾವು ನಾವೇ ಒಂದು ನಿಲ್ಲಿಸಿದ್ವಿ ವೃಂದಾವನ, ಅವೆಲ್ಲ ಸ್ಟೇಟ್ಮೆಂಟ್ಗಳು ಆಯಿತು. ಈ ಮೂಲ ಕುಠಾರ ನಂಬಿಕೆ ಮೂಲ ಕುಠಾರ ಬೀಳುತ್ತೆ. ಅದಕ್ಕೆ ಹೇಳಿದ್ರು ಸ್ವಾಮಿಯೇ ಅವ್ರನ್ನ ಕರ್ಕೊಂಡು ಬಂದ. ಈ ಒಳ ಕೂತವರು ದೇವರ ಸಂಕಲ್ಪ ತಿಳ್ಕೊಂಡ್ರು, ಅವರ ಅಪ್ಪಣೆ ಇಲ್ಲದೆ ಒಂದು ಹುಳ ಅಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮಗೇನೋ ಮಾಧ್ವ ಸಮಾಜಕ್ಕೆ ಏನೋ ಅನರ್ಥ ಆಗೋದಿತ್ತು, ಅದನ್ನ ಅವರು ಸ್ವೀಕಾರ ಮಾಡಿ ಆ ಒಂದು ಒಡೆಯುವುದರ ಮೂಲಕ ಅದು ಪರಿಹಾರ ಮಾಡಿ ಪುನಃ ನಿಂತುಕೊಂಡ್ರು. ಆ ರೀತಿ ಪರಿಹಾರ ಮಾಡಿದ್ರು ಅಂತ ನಾವು ಚಿಂತನೆ ಮಾಡಬೇಕಷ್ಟೇ ಹೊರತು, ಅವರತ್ರ ಅವರಾಗಿ ಬಂದ್ರು ಒಡೆದರು ಅಂತ ಕಲ್ಪನೆ ಮಾಡಿಕೊಂಡ್ರೆ ನಮ್ಮಷ್ಟು ದಡ್ಡರು ಇನ್ಯಾರು ಇಲ್ಲ. ಯಾಕಂದ್ರೆ ನೋಡಿ, ಯಾಕಂದ್ರೆ ನನ್ನ ತಲೆಗೆ ಬಂದದ್ದು ಇಷ್ಟು ಅನುಸಂಧಾನ, ಅದು ಒಪ್ಪವರು ಒಪ್ಪಲಿ ಬಿಟ್ಟವರು ಬೀಳಲಿ. ಅಲ್ಲಿ ನೋಡು ಅಂದ್ರೆ ಮನೆಗಳಲ್ಲಿ ಆಕಳನ್ನು ಕಟ್ತಾರೆ. ಆಕಳನ್ನು ಕಟ್ಟೋದು ಯಾಕೆ ಅಂದ್ರೆ ಹಿಂದಿನ ಕಾಲದ ಸ್ವಾಮಿಗಳೆಲ್ಲರೂ ಹೇಳ್ತಾ ಒಂದು ವಿದ್ಯಾಮಾನರು ಹೇಳಿದ್ದದು, ಯಾಕೆ ಅಂದ್ರೆ ಈ ಆಕಳು ಹಾಲು ಕೊಡೋದು ಮಾತ್ರ ಅಲ್ಲ, ಯಜಮಾನನಿಗೆ ಅಪಮೃತ್ಯು ಏನಾದರೂ ಬಂದ್ರೆ ತಗೊಂಬಿಡುತ್ತದೆ, ಆಕಳು ಸತ್ತೋಗುತ್ತೆ. ಯಜಮಾನ ಸಾಯಬೇಕಾಗಿದ್ದು ಆಕಳು ಸತ್ತೋಗುತ್ತೆ, ಸಾನ್ ತಗೊಳ್ಳುತ್ತೆ. ಹಾಗೆ ಇಡೀ ಜಗತ್ತಿನಲ್ಲಿ ಎಲ್ಲಾ ದೊಡ್ಡವರಿದ್ರು ಮೆರೆಯುವಂತಹ ಯೋಗ ದೇವರು ಕೊಟ್ಟ ಯಾರಿಗೆ? ಪ್ರಹ್ಲಾದರಾಜರಿಗೆ. ಮೆರೆಯೋದು ಮಾತ್ರ ಅಲ್ಲ, ಜಗತ್ತಿಗೆ ಏನಾದ್ರು ತೊಂದರೆ ಬರ್ತಾ ಇದೆ ಮಾಧ್ವರಿಗೆ ಅದು ಸ್ವೀಕಾರ ಮಾಡ್ತೇನೆ, ಯಾರು ನಾನಂತ ಮೊದಲು ಬಂದದ್ದು ಪ್ರಹ್ಲಾದರಾಜರಿಗೆ. ಅದಕ್ಕೆ ಎಲ್ಲಾ ವೃಂದಾವನ ಚೆನ್ನಾಗಿದ್ರು, ಯಾಸರಾಯ ವೃಂದಾವನಕ್ಕೆ ಯಾಕೆ ಕೈ ಹಾಕಿದ್ರು ಅಂತ ಎಲ್ಲ ತಲೆಯ ಕ್ವಶನ್. ಹೌದು ತಾನೆ ವ್ಯಾಸರಾಯರು, ಅದಕ್ಕೊಂದು ವ್ಯಾಸರಾಯರು ನಾನೇ ತಗೊಳ್ತೇನೆ ಅದನ್ನ ಅಂತ ಎದ್ದು ಬಂದ್ರು, ಅವರು ಬುದ್ಧಿ ಕೊಟ್ಟರು. ನೋಡಿ ರಾಯರ ಚರಿತ್ರೆ ಬರುತ್ತೆ, ಅವರ ಮನೆಯಲ್ಲಿ ರಾಶಿ ರಾಶಿ ಬಂಗಾರ ಬೆಳ್ಳಿ ಪಾತ್ರೆ. ಭಕ್ತರಿಗೆ ಗೊತ್ತಿಲ್ಲ ರಾಯರಿಗೆ ಅಭಾವ ವೈರಾಗ್ಯ ಭಾವ ವೈರಾಗ್ಯ ಇಲ್ಲ ಅಂತ ಬುದ್ಧಿಲ್ಲದವರು ಪ್ರವಚನದಲ್ಲಿ ಮಾಡ್ತಾ ಇರ್ತಾರೆ. ರಾಯರಿಗೆ ಸಂಪತ್ತಿಲ್ಲ, ತಿನ್ಲಿಕ್ಕೆ ಅನ್ನ ಇದ್ದಿಲ್ಲ, ಅದಕ್ಕೆ ಇನ್ನು ಹೇಗೂ ಸಿಗಲ್ಲ ಅಂತ ಸನ್ಯಾಸ ತಗೊಂಡ್ಬಿಟ್ರು ಅಂತ. ಈ ರೀತಿ ವ್ಯಾಖ್ಯಾನ ಮಾಡೋರು ಇದ್ದಾರೆ, ದರಿದ್ರರು ಮಹಾದರಿದ್ರರು. ಅವರಿಗೇನು ಗೊತ್ತು, ಅವರ ಮನೆಯಲ್ಲಿ ರಾಶಿ ರಾಶಿ ಬೆಳ್ಳಿ ಬಂಗಾರ ಪಟ್ಟು ವಸ್ತ್ರ ಬಿದ್ದಿದ್ರೆ ಸ್ವಪ್ನದಲ್ಲಿ ಅಲಕ್ಷ್ಮಿ ಬರ್ತಾಳೆ, ಬಂದು ನಿಮ್ಮ ಮನೆಗೆ ನಾನು ಬರಬೇಕಂತೆ ಮೇಲಿಂದ ಅಪ್ಪಣೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ರಾಜನಿಜಲು ಬರುತ್ತೆ. ಅವಾಗ ರಾಯರು ಹೇಳುತ್ತಾರೆ, ಜಗನ್ನಾಥಾಸರು ಹೇಳ್ತಾರೆ ಇದನ್ನ, ರಾಯರು ಹೇಳ್ತಾರೆ ಸ್ವಾಮಿ ಅಪ್ಪಣೆ ಆದ್ರೆ ಬರಬಹುದು ಅಂತ. ತಾನಾಗಿ ದಾರಿದ್ರೆ ಅವರ ಹತ್ತಿರ ಬರಲಿಕ್ಕೂ ಹೆದರ್ತಾ ಇತ್ತು. ಅವರ ಅಪ್ಪಣೆ ಕೊಟ್ಟ ಕೂಡಲೇ ಮಾರನೇ ದಿನ ಕಳ್ಳರು ಬಿದ್ದರು, ಎಲ್ಲ ಕದ್ಕೊಂಡು ಹೋದ್ರು. ಕೊನೆಗೆ ಅವರು ಉಡ್ಲಿಕ್ಕೆ ತೂತು ಬಿದ್ದ ವಸ್ತ್ರ ಬಿಟ್ಟರೆ ನಂದಿಲ್ಲ. ಇದು ಅವರಾಗಿ ಆಹ್ವಾನ ಕೊಟ್ಟರು ತಂದುಕೊಂಡ್ರು. ಯಾಕೆ ಗೊತ್ತಿತ್ತು. ಹಾಗೆ ವ್ಯಾಸರಾಜರು ಕೂಡ ಈ ಸಮಾಜಕ್ಕೆ ಆಗಬೇಕಾದ ಏನೋ ಮಾಧ್ವರಿಗೇನೋ ಕಾರಿತ್ತು, ಅದನ್ನು ನಾನು ಸ್ವೀಕಾರ ಮಾಡುತ್ತೇನೆ, ಇವರು ಒಡೆದು ಹೋಗುವ ಬದಲು ವೃಂದಾವನ ಒಡೆಯಲಿ ಅಂತ ಇದ್ರು. ಅವರು ಅವರಾಗಿ ಭಗವಂತನ ಅಪ್ಪಣೆಯಿಂದ ಅವರು ಆಹ್ವಾನ ಕೊಡದಿದ್ರೆ ಒಂದು ಹುಳ ಅಲ್ಲಿ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಸ್ಥಿರವಾದ ಅಭಿಪ್ರಾಯ. ಯಾಕೆ ರಾಯರು ಮಂತ್ರಾಲಯದಲ್ಲಿ ಇದ್ದಾರೋ ಇಲ್ಲೋ ನಂಬ್ತೀರಾ? ರಘುತ್ತಮ ನಂಬ್ತೀರಾ? ಇದ್ದಾರಾ ಇಲ್ವಾ? ಅಥವಾ ವ್ಯಾಸರಾಜರಲ್ವಾ? ಪದ್ಮನಾಭತೀರ್ಥರಲ್ವಾ? ಒಂಬತ್ತು ಜನ ಇತಿಗಳು ದೇವತೆಗಳಿವರು ಸಂದೇಹ ಪಡಿಸಲ್ಲ ಅಂತ ಜಗನ್ನಾಥದಾಸರೇ ಹೇಳ್ತಾರೆ. ಮತ್ತೆ ದೇವತೆಗಳಾಗಿದ್ದು ಯಾವನೊಂದು ಗಳಾದಿ ಹಾಕಿ ಕೂಳು ಬೆಳಗ್ತಾ ಇದ್ರೆ ಸುಮ್ಮನೆ ಕೂತರು? ಒಂದು ವೇಳೆ ಸುಮ್ಮನೆ ಕೂತರೆ ನಮ್ಮನ್ನೇನು ಕಾಯ್ತಾರೆ ಇವರು ಅಂತ ಇಷ್ಟು ಸಂಶಯಗಳು ಬರುತ್ತೆ. ಮೂಲ ಕುಠಾರವೇ ಬರುತ್ತೆ ಎಲ್ಲರಿಗೂ. ಅದಕ್ಕೆ ಉತ್ತರ ಇಷ್ಟೇ, ಅದು ಏನೋ ದುಃಖ ಪರಿಹಾರ ಮಾಡಬೇಕು ಅಂತ ಮಾಡಿದ್ದಾರೆ. ಎಲ್ಲರೂ ಒಪ್ಪಿಗೆಯಿಂದಲೇ ಅದನ್ನು ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಮೌನವಾಗಿ ಕೂತು ಭಗವಂತನ ಸಂಕಲ್ಪವನ್ನು ಅವರು ಮುಂದುವರೆಸಿದ್ದಾರೆ. ಇರಲಿ, ಅವನಿಗೆ ಶಿಕ್ಷಾ ಆಗುತ್ತೆ, ಅವನು ಯಾರು ಮಾಡಿದ್ದಾರೋ ಮಾಡಿಸಿದ್ದಾರೋ ಏನಾಗುತ್ತೋ ಅವರು ಏನ್ ನೋಡ್ಕೊಂತಾರೋ, ಆದರೆ ಒಳಗಿನ ಸೂತ್ರ ಇದು ನಾವು ತಿಳ್ಕೊಳ್ಳೋದಾಗಿದ್ರೆ ಸಂಶಯ ಬಂದೇ ಬರುತ್ತೆ. ಏನಪ್ಪ ಇವರಿಗೆ ದಿಕ್ಕಿಲ್ಲ, ನಮ್ಮನೇನು ಕಾಯ್ತಾರೆ ಅಂತ ತಲೆಯಲ್ಲಿ ಕೂತಿರುತ್ತೆ. ಬಹಳ ಜನಕ್ಕೆ ಬಂದಿದೆ, ನನ್ನ ಮುಂದೆ ಕೇಳಿದ್ದಾರೆ, ಈಗಾದ್ರೆ ಏನು ಹೇಳಬೇಕು ಸ್ವಾಮಿ ಅಂತ ಏನು ಉತ್ತರ ಕೊಡಬೇಕು ಅವರಿಗೆ? ಅದಕ್ಕೆ ನಿಹಿತಂತ ಸತ್ಯ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಕಡೆ ಇರ್ತಾನೆ, ಎಲ್ಲ ತಳಕೊಂಡಿರ್ತಾನೆ, ಪ್ರತಿಯೊಂದು ಮಾಡಿಸೋದು ಇವನೇ, ಎಲ್ಲ ರಕ್ಷಣೆಯನ್ನು ಹೊತ್ತಿದ್ದಾನವ. ಇನ್ನ ಸತ್ಯಸ್ಯ ಸತ್ಯಂ, ಈ ಸತ್ಯವಾದ ಜಗತ್ತೇನಿದೆ ಇದಕ್ಕೆ ಎಕ್ಸಿಸ್ಟೆನ್ಸ್ ಸತ್ಯತ್ವ. ಅದಕ್ಕೆ ಎಕ್ಸಿಸ್ಟೆನ್ಸ್ ಇದೆಯೋ ಇಲ್ವೋ? ಹೌದು, ಎಕ್ಸಿಸ್ಟೆನ್ಸ್ ಇದೆ. ಎಕ್ಸಿಸ್ಟೆನ್ಸ್ ಯಾರೆಂದಿದೆ? ಇವನೆಂದಿದೆ. ಆ ಜಗತ್ತಿನ ಸತ್ಯತ್ವ ಏನಿದೆ ಅದಕ್ಕೆ ಇವನೇ ಕಾರಣ. ಅರ್ಥ ಆಯ್ತಾ ಏನಾದರೂ? ಹೇಗೆ ಅಂತ ಕ್ವಶನ್ ಮಾಡ್ತಾ ಇಲ್ಲ, ಏನೋ ಹೇಳು ಇರ್ಬೋದಪ್ಪ. ದೇವರೇ ಸತ್ಯ. ನಿಮ್ಮ ಸೈನ್ಸ್ ಪ್ರಕಾರ ಬಂದ್ರೆ, ಸೈನ್ಸ್ ಪ್ರಕಾರ ಬಂದ್ರೆ, ಇದನ್ನು ಅರಣ್ಯಕ ಆಚಾರ ಹೇಳ್ತಾರೆ, ಭೂಮಿಯಲ್ಲಿರುವ ರೂಪ ಯಾವುದು? ಜನನಿ ಪಿತ ಭೂ ವಾರಿ ದಾಂಬರ ಅಂತ ಐದು ಕಡೆ ಹೇಳುವಾಗ ಭೂಮಿಯಲ್ಲಿರುವ ರೂಪ ಯಾವುದು? ಸಂಕರ್ಷಣ, ಭೂಮಿಯಲ್ಲಿ ಸಂಕರ್ಷಣ. ಅದಕ್ಕೆ ಇಡೀ ಭೂಮಿಯೆಲ್ಲ, ಇದರಲ್ಲಿ ಪದಾರ್ಥಗಳಿರಲಿ ಏನೇ ಇರಲಿ, ಎಲ್ಲ ನಿರ್ಮಾಣ ಆಗಿದ್ದು ಹೇಗೆ? ಸೈನ್ಸ್ ಪ್ರಕಾರ. ಆಟಮ್ಸ್ ಎಲ್ಲ ಕರೆಕ್ಟ್ ಬಂದಿಲ್ಲ ಎಲ್ಲ, ನೀವೆಲ್ಲ ಸೈನ್ಸ್ ಓದಿದವರೇ, ಆಟಮ್ಸ್ ಇಂದ ಆಗಿದ್ದು. ಆಟಮ್ ಅಂದ್ರೆ ಏನು? ಒಳಗೆ ಎಲೆಕ್ಟ್ರಾನ್ಸ್, ಪ್ರೋಟಾನು, ನ್ಯೂಟ್ರಾನ್, ಇದೆ ಮೂರು ತಾನು, ಇನ್ನೇನಿಲ್ಲ. ಆ ಎಲೆಕ್ಟ್ರಾನ್ಸ್ ಎಲ್ಲ ತಿರುಗ್ತಾ ಇದೆ. ಎಲೆಕ್ಟ್ರಾನ್ ಅಂದ್ರೆ ಏನು? ಏನು ನೆಗೆಟಿವ್ ಪಾರ್ಟಿಕಲ್ ಅಂತಾರೆ. ಆಕ್ಚುವಲ್ ಡೆಫಿನೇಷನ್ ಏನು ಗೊತ್ತಾ? ಎಲೆಕ್ಟ್ರಾನ್ ಅಂದ್ರೆ ಇಟ್ ಇಸ್ ಎನ್ ಎನರ್ಜಿ ವೇವ್. ಎಲೆಕ್ಟ್ರಾನ್ ಈಸ್ ಎನ್ ಎನರ್ಜಿ ವೇವ್ ವಿಚ್ ಕ್ಯಾನ್ ನೇದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅದನ್ನು ಹುಟ್ಟಾಕ್ಲಿಕ್ಕೆ ಆಗಲ್ಲ, ಹಾಳು ಮಾಡ್ಲಿಕ್ಕೆ ಆಗಲ್ಲ. ಶಕ್ತಿಯ ತರಂಗ ಅಂದ್ರೆ ನಾನು ಹುಟ್ಟಾಕಿಲ್ಲ ಅಂತ ಸೈಂಟಿಸ್ಟ್ ಒಪ್ಕೊಂಡ, ಹೌದಾ? ಹಾಗಾಗಿ ಎಲೆಕ್ಟ್ರಾನ್ಸ್ ಎಲ್ಲ ಏನ್ ನಮ್ ಏನ್ ಮಾಡ್ತಾ ಇವೆ, ಅದರ ಆರ್ಬಿಟ್ ಅಲ್ಲೇ ತಿರುಗ್ತಾ ಇವೆ. ಆ ಆರ್ಬಿಟ್ ಅಲ್ಲಿ ತಿರುಗ್ತಾ ಇರೋ ಒಂದಕ್ಕೊಂದು ಬಡ್ಕೊಂಡ್ರೆ ಏನಾಗುತ್ತೆ? ಆಟಮ್ ಬಾಂಬ್. ಅದೇ ಆಟಮ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಬಡ್ಕೊಳ್ಳುವಂತೆ ಮಾಡಿರೋದು ಬಾಂಬ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಾಗಾದ್ರೆ ಅಲ್ಲಿ ಸೈಂಟಿಸ್ಟ್ ಕೇಳಿದ್ರು, ಈ ಎಲೆಕ್ಟ್ರಾನ್ಸ್ ಎಲ್ಲ ಆ ಆರ್ಬಿಟ್ ತಿರುಗ್ತಾ ಇದೆಯಲ್ಲ ಹಿಡ್ಕೊಂಡಿದ್ದಂತೆ ಕರೆಕ್ಟ್ ಆಗಿ, ಆ ಹಿಡ್ಕೊಳ್ಳೋ ಫೋರ್ಸ್ ಯಾವುದು ಒಂದಕ್ಕೊಂದು ಬಡ್ಕೊಳ್ಳದಂಗೆ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್, ಹೌದಾ? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲ ಒಳಗೆ ಹಿಡಿದಿದೆ. ಸರಿ, ಆಟಮು ಆಟಮು ಸೇರಿ ಎಲ್ಲ ಬಂದ್ರೆ ಏನಾಗುತ್ತೆ? ಮಾಲಕ್ಯೂಲ್ ಆಗುತ್ತೆ. ಮಾಲಕ್ಯೂಲ್ ಮಾಲಕ್ಯೂಲ್ ಎಲ್ಲ ಸೇರಿದ್ರೆ ಪದಾರ್ಥಗಳು, ಇಡೀ ಜಗತ್ತೆಲ್ಲ ಆಟಮ್ಸ್. ಅವಾಗಂದ್ರು ಒಂದು ಆಟಮ್ಗೂ ಒಂದು ಆಟಮ್ಗೂ ಮಧ್ಯೆ ಪೇಸ್ಟ್ ಯಾವುದು ಹಿಡ್ಕೊಳ್ಳಿಕ್ಕೆ? ಸೇಮ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಚೆನ್ನಾಗಿ ಡಿಫೆಂಡ್ ಕೊಡ್ತಾನೆ. ಹಾಗಾದ್ರೆ ಇಡೀ ಆಟಮ್ಸ್ ನ ಹಿಡಿದದ್ದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್, ಇಡೀ ಜಗತ್ತನ್ನು ಹಿಡಿದದ್ದೆಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಓದಲ್ವ? ಅಕ್ಸೆಪ್ಟ್ ಇಟ್. ಅವಾಗ ಸೈಂಟಿಸ್ಟ್ ನ ಕೇಳಿದ್ರು, ಇಫ್ ಇಟ್ ಆಲ್ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಡಿಸಪಿಯರ್ ಆಗಿಬಿಟ್ರೆ ಜಗತ್ತಿನ ಪರಿಸ್ಥಿತಿ ಏನು ಏನಾಗುತ್ತೆ? ಪುಡಿ 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 ಪುಡಿಯಾಗಿಲ್ಲ, ಉದುರು ಏನಿರಲ್ಲ, ಅಲ್ಲಿ ಎಲ್ಲ ಬಿದ್ದು ಹೋಗ್ತಾ ಇರುತ್ತೆ, ಹೌದಾ? ಅವಾಗ ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿಂದ ಬಂತು? ನಾನು ಹುಟ್ಟಾಕಿಲ್ಲ, ಇದ್ದದ್ದು ಹೇಳಿದೆ ಅಂತ. ಅದಕ್ಕೆ ಶಾಸ್ತ್ರ ಹೇಳಿತು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್, ಹೌದಾ, ಸಂ ಆಕರ್ಷಣ, ಆಕರ್ಷಣ ಶಕ್ತಿ ಅಂದ್ರು. ಸಂಕರ್ಷಣ ಅಂತ ನಾವು ಹೇಳಿದ್ವಿ, ಅವನೇ ಸಂಕರ್ಷಣ. ಇಡೀ ಅಣುಗಳನ್ನ ಪರಮಾಣುಗಳನ್ನು ಹಿಡಿದು ಹಿಡಿದು ನಿಂತಿದ್ದಾನೆ ಅವರು, ಸಂಕರ್ಷಣ. ಅವನೇ ಸರದರೆ ಜಗತ್ತೇನಾಗುತ್ತೆ? ಅದೇ ಹೇಳಿದ್ರು ಏನಂತ, ಸತ್ಯ ಸತ್ಯಂ. ಈ ಜಗತ್ತಿಗೆ ಹುಟ್ಟು ಕೊಟ್ಟವನವನೇ, ಒಳಗೆ ನಿಂತವನವನೇ ಎಕ್ಸಿಸ್ಟೆನ್ಸ್ ಇವನಿಂದ ಇದೆ, ಹೌದಾ. ಮತ್ತೆ ಹಾಗಾದ್ರೆ ಹೊಟ್ಟೆಯಲ್ಲಿ ಕೂಸನ್ನ ಹುಟ್ಟಾಕಿದವನು ಅವನೇ ಅಲ್ಲ? ಅದಕ್ಕೆ ಒಳಗೆ ನಿಂತವರು ಯಾರು? ಅವನೇ ಅಲ್ಲ. ನಾವೇನು ಕೂಸು ಚೆನ್ನಾಗಿರ್ಬೇಕು ಅಂತ ನಾ ಕುಡಿದೆ ಹಾಕ್ತೀವಿ, ತಾಯಿ ಕುಡ್ತಾ ಇರ್ತಾ ತಿಂತಾ ಇರ್ತಲ್ಲ, ಅಲ್ಲ. ನೀವು ತಿಂದದ್ದೆಲ್ಲ ಡೈರೆಕ್ಟ್ ಅದಕ್ಕೆ ಹೋಗುತ್ತಾ? ಪೈಪ್ ಮೂಲಕ ಚೆನ್ನಾಗಿ ವ್ಯವಸ್ಥೆ ಮಾಡಿ, ಏನು ರಸ ಮಾತ್ರ ಹೋಗುವಂತೆ ಮಾಡಿ ವ್ಯವಸ್ಥೆ. ಒಳಗಿದ್ದವನು ಮಾಡ್ತಾ ಇದ್ದಾನೆ, ಹೊರಗಿದ್ಕೊಂಡು ಟಾಪ್ ಬಂದ್ ಮಾಡ್ತಾ ಇಲ್ಲ, ಕಣ ಕಣದಲ್ಲಿ ಇದು ಮಾಡ್ತಾ ಇದ್ದಾನೆ, ಹೌದಾ. ನಿಹಿತಂತ ಸತ್ಯ, ಸತ್ಯವಾದ ಕೂಸಿಗೆ ಹುಟ್ಟು ಕೊಟ್ಟವನೇ, ಒಳಗಿರುವವನವನೇ, ಅದಕ್ಕೆ ಎಕ್ಸಿಸ್ಟೆನ್ಸ್ ಕೊಡುವವನು ಹೌದಾನೆ. ಇದು ನಾವು ಚಿಂತನೆ ಮಾಡೋಣ. ಆ ಚಿಂತನೆ, ಆ ಭಗವಂತನ ಚಿಂತನೆ ಮಾಡಬೇಕಾದ ರೀತಿ ಗೊತ್ತಿಲ್ಲದೆ ಇಡೀ ಭಾಗವತ ಕೇಳಿ ಏನು ಉಪಯೋಗ? ಇನ್ನ ಮುಂದೆ ಹೇಳ್ತಾರೆ, ಉತ ಸತ್ಯ ನೇತ್ರಂ. ಅಂದ್ರೆ ಈ ಸತ್ಯವಾದ ಜಗತ್ತಿಗೆ ನೇತ್ರ ಅಂದ್ರೆ, ನೇತ್ರ ಅಂದ್ರೆ ಏನು? ಕಣ್ಣು. ಜಗತ್ತಿಗೆ ಕಣ್ಣವ. ಅದಕ್ಕೆ ಹೇಳಿದ್ರು ಕಣ್ಣೇನು ಮಾಡುತ್ತೆ ನಮ್ಮನ್ನ? ಕಣ್ಣೇನು? ಕಣ್ಣು ಯಾವುದಕ್ಕೆ? ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಎಲ್ಲ ಕಡೆ ಕರ್ಕೊಂಡು ಹೋಗೋದೇ ಕಣ್ಣು. ಕಣ್ಣಿಲ್ಲದಿದ್ದು ಸ್ಟಾಪ್. ಅಂದ್ರೆ ಈ ಒಂದು ಜಗತ್ತಿಗೆ ಕಣ್ಣು ಅಂದ್ರೆ ನೇತ್ರ. ಅದಕ್ಕಂದ್ರೆ ನೇತ್ರ ಅಂದ್ರೆ ನೇತಾರಂ, ಅಂದ್ರೆ ಜಗತ್ತಿಗೆ ಕಣ್ಣಂತೆ ಇದ್ದುಕೊಂಡು, ಪ್ರತಿಯೊಬ್ಬರಲ್ಲಿ ಇದ್ದುಕೊಂಡು, ಆ ಕಣ್ಣಲ್ಲಿ ಇವನೇ ಇದ್ದು ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸತ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮತಂ ತ್ವಾಂ ಶರಣಂ ಪ್ರಪನ್ನ. ಆ ಜಗತ್ತಿನಲ್ಲಿ ಸತ್ಯ ಆತ್ಮ ಕಂ ಅಂತಂದ್ರು, ಅಂದ್ರೆ ಈ ಜಗತ್ತಿನ ಒಳಗೆ ಇರ್ತಾನೆ, ಒಳಗೇ ಇದ್ದು ಅದನ್ನ ಆಟ ಆಡಿಸ್ತಾ ಇರ್ತಾನೆ, ಆಟ ಆಡಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅದ್ ಹೇಳ್ತಾರೆ, ಏನಾದ್ರೂ ನನಗೆ ಪ್ರಯೋಜನ ಇದೆಯಾ? ಯಾವ ತನಗೆ ಪ್ರಯೋಜನವಿಲ್ಲದೆ ಆ ಎಲ್ಲ ಜಗತ್ತನ್ನ ವಿಶೇಷವಾಗಿ ಚೇಷ್ಟಾಪ್ರದನಾಗಿರ್ತಾನೆ, ಸ್ವಾಮಿ ಆಗಿದ್ದಾನಾದ್ದರಿಂದ ಭಗವಂತನನ್ನ ಸತ್ಯಾತ್ಮತಂತ್ವಾಂ ಶರಣಂ ಪ್ರಪನ್ನ. ನಿನ್ನನ್ನು ನಾವು ಶರಣಾಗತರಾಗಿದ್ದೇವೆ. ಅವಾಗಂದ್ರು ಯಾರನ್ನ ಶರಣಾಗತರಾಗಿದ್ದೀರಿ? ದೇವಕೀ ದೇವಿಯ ಗರ್ಭದಲ್ಲಿರುವ ಆ ಮೂರ್ತಿಗೆ ಶರಣಾಗತರಾಗಿದ್ದೀರಾ? ಅಂದ್ರೆ ಅವನು ಯಾರೋ ಅಲ್ಲ, ನಮ್ಮ ಹೃದಯದಲ್ಲಿ ಇದ್ದಾನೆ, ಇವನೇ ಅಲ್ಲಿದ್ದಾನೆ. ಇಡೀ ಭಾಗವತದಲ್ಲಿ ಪ್ರತಿಯೊಬ್ಬರ ನೋಟ ಎಂಥದ್ದು ಅಂದ್ರೆ, ಆ ರೂಪ ಎದುರಿ ಕೃಷ್ಣ ರಾಮಾದಿಗಳು ಬಂದಾಗ, ಇವನು ಯಾರೋ ಅಲ್ಲ, ನನ್ನ ಹೃದಯದಲ್ಲಿರುವವನೇ ಎದುರಿಗಿದ್ದಾನೆ, ನನ್ನ ಹೃದಯದಲ್ಲಿದ್ದವನೇ ಇದ್ದಾನೆ. ಭೀಷ್ಮಾಚಾರ್ಯ ಸ್ತೋತ್ರ ಮಾಡುತ್ತಾರೆ ಭಗವಂತನ, ಕೃಷ್ಣ ಎದುರಿಗಿದ್ದಾನೆ, ಸ್ತೋತ್ರ ಮಾಡುತ್ತಾರೆ. ಮಾಡುವ ಕಾಲಕ್ಕೆ ಅವರ ತಲೆಯಲ್ಲಿರೋದು ಹೇಳಿಬಿಡ್ತಾರೆ, ಹೃದಯ ಹೃದಯ ವಿಷ್ಠಿತಂ. ಎಲ್ಲರ ಹೃದಯದಲ್ಲಿ, ಪ್ರತಿಯೊಬ್ಬರಲ್ಲಿರುವ ಆ ಕೃಷ್ಣನೇ ಒಂದು ಆಕಾರದಲ್ಲಿ ನಿಂತಿದ್ದಾನೆ, ಅವನೇ ನನ್ನ ಹೃದಯದಲ್ಲಿದ್ದಾನೆ, ಅವನಲ್ಲಿ ನಾನು ಮನಸ್ಸಿಡುತ್ತೇನೆ. ಅದನ್ನು ಹೇಳ್ತಾ ಇದ್ದಾರೆ, ಸತ್ಯ ಆತ್ಮಕಂ. ಇಡೀ ಜಗತ್ತಿನ ಹೃದಯದಲ್ಲಿ ಇದ್ದುಕೊಂಡದನ್ನು ಆಡಿಸ್ತಾನೆ. ಹಾಗಾದ್ರೆ ನಮಗೆ ಬಿಂಬ ಮೂರ್ತಿ ಏನಿದ್ದಾನೆ ಅವನನ್ನ ಕುರಿತು ಹೇಳ್ತಾರೆ, ಅವನು ನಮ್ಮೊಳಗೆ ಇರ್ತಾನೆ. ನಮ್ಮ ಪ್ರತಿಯೊಂದು ಚೇಷ್ಟೆ, ಬೆಳಿಗ್ಗೆ ಎದ್ದಾಗಲಿಂದ ಕಣ್ಣು ರೆಪ್ಪೆ ಇವತ್ತು ಎಷ್ಟು ಸಲ ಬೀಳಬೇಕೋ, ಅವನೇ ಕಣ್ಣು ರೆಪ್ಪೆಯಲ್ಲಿ, ನಮ್ಮ ಕಣ್ಣಿನ ರೆಪ್ಪೆಯಲ್ಲಿ ಅವನ ಕಣ್ಣಿನ ರೆಪ್ಪೆ ಇಟ್ಟು ಹಾಕಿಸ್ತಾ ಇದ್ದೇ ಹಾಕ್ತೇವೆ, ಇಲ್ಲ ನಿಂದೋಗುತ್ತೆ. ಯಾರೋ ಒಬ್ರು ಬಂದಿದ್ರು, ಅವ್ರಿಗೆ ಡಾಕ್ಟರು ಹತ್ತು ನಿಮಿಷಕ್ಕೊಂದ್ಸಲ ಡ್ರಾಪ್ಸ್ ಹಾಕೊಳ್ರಿ ಅಂತ ಹೇಳಿದ. ನಂಗೆ ಅರ್ಥ ಆಗಿಲ್ಲ, ಯಾಕೆ ಏನಾಯ್ತು? ಕಣ್ಣು ರೊಪ್ಪೆ ನಿಂತೋಗುತ್ತೆ ಅವರಿಗೆ, ಹೀಗೇ ಇದ್ಬಿಡುತ್ತಂತೆ. ಇದ್ದು ಬಿಟ್ರೆ ಕಣ್ಣಿಂದ ನೀರು ಸುರಿತಾ ಇರುತ್ತೆ. ಅವಾಗ ಡ್ರಾಪ್ಸ್, ಅದಕ್ಕೇನೋ ಇಂಜೆಕ್ಷನ್ ತಗೊಂಡ್ರೆ ಅದು ಬಡ್ಕೊಳ್ಳಿಕ್ಕೆ ಶುರು ಆಗುತ್ತೆ. ದೇವರು ಒಂದು ಸಲ ಕೈ ಕೊಟ್ರೆ ಕಣ್ಣು ರೆಪ್ಪೆ ಬಡಿಯಲ್ಲ, ಏನೋ ಬಡಿಯಲ್ಲ ಆಗ್ಬಿಡುತ್ತೆ. ಆ ರೀತಿಯಲ್ಲಿ ಒಳಗಿದ್ದು ನಿಯಮನ ಮಾಡುತ್ತಾನೆ. ಆದರೆ ವೇದಾಸರು ಇನ್ನೊಂದು ವಿಶೇಷ ಹೇಳ್ತಾರೆ, ಜೀವರಾಶಿಗಳಿಗೆ ಮಾತ್ರ ಹೃದಯದಲ್ಲಿರುವ ಭಗವಂತನನ್ನ ಬಿಂಬ ಅಂತ ಕರೆದದ್ದಲ್ಲ, ಜಡಗಳ ಮಧ್ಯದಲ್ಲಿರತಕ್ಕ ಆ ನಿಯಾಮಕ ರೂಪವನ್ನು ಬಿಂಬ, ಜಡಕ್ಕೂ ಬಿಂಬನಾಗಿದ್ದಾನೆ ಎಂಬುದನ್ನ ವಿಜಯದಾಸರು ತಿಳಿಸುತ್ತಾರೆ. ಅಂಥ ನಿನ್ನನ್ನು ಶರಣಾಗತನಾಗಿದ್ದೇವೆ. ಇನ್ನ ಈ ಶರೀರದ ಕುರಿತು, ಪ್ರಪಂಚವನ್ನ ಕುರಿತು ಚೆನ್ನಾಗಿ ಒಂದು ಶ್ಲೋಕದಲ್ಲಿ ವಿವರಣೆ ಮಾಡುತ್ತಾರೆ. ಏಕಾಯನ ಅಸೌ, ಈ ಶರೀರ ಯಾವುದು? ಆದಿವೃಕ್ಷ, ಈ ಜಗತ್ತು ಅಥವಾ ನಮ್ಮ ಶರೀರ ಎಂಥದ್ದು? ಏಕ ಅಯನ ಅಂದರೆ ಆಶ್ರಯ, ಒಂದೇ ಆಶ್ರಯವಾಗಿರೋದು. ಯಾರು? ಒಂದು ಭಗವಂತ. ಭಗವಂತನನ್ನೇ ಆಶ್ರಯವಾಗಿರತಕ್ಕಂಥದ್ದು ಈ ಶರೀರ, ಜೀವ ಒಳಗಿದ್ದಾರಲ್ಲ ಎಲ್ಲವೂ ಕೂಡ ಭಗವಂತನ ಅವನ ಮೇಲೆ ಆಶ್ರಯ ಪಟ್ಟಿದ್ದು. ಇನ್ನ ದ್ವಿಫಲ, ಪ್ರಪಂಚ ಅಥವಾ ನಾವು ನಮ್ಮ ಶರೀರದಲ್ಲಿ ಈ ವ್ಯವಸ್ಥೆ ಹೇಳ್ತಾರೆ ಇಲ್ಲಿ. ಈ ವೃಕ್ಷಕ್ಕೆ, ಈ ಶರೀರವೇ ದೊಡ್ಡ ವೃಕ್ಷ, ಇದಕ್ಕೆ ದ್ವಿಫಲ, ಇದಕ್ಕೆ ಆಶ್ರಯ ಯಾವುದು? ಭೂಮಿ. ಯಾವುದು ಆಶ್ರಯ ಅಂದ್ರೆ ಭಗವಂತನೇ ಆಶ್ರಯ. ಇದಕ್ಕೆ ಎರಡು ಫಲಗಳು, ಒಂದು ಪುಣ್ಯ, ಒಂದು ಪಾಪ. ಪುಣ್ಯ ಪಾಪದ ಫಲ ಅಥವಾ ಸುಖ ದುಃಖ, ಈ ಎರಡು ಫಲಗಳಿರುವಂತಹದ್ದು. ಅಷ್ಟೇ ಅಲ್ಲದೆ ತ್ರಿಮೂಲ, ಮೂರು ಬೇರುಗಳು ಮೂರು ಇದಕ್ಕೆ. ಯಾವುದ್ಯಾವುದು ಅಂದ್ರೆ ಹೇಳ್ತಾರೆ, ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಗುಣಗಳ ಬೇರು. ನಂತರ ಚತುರಸ, ನಾಲ್ಕು ರಸಗಳಂತೆ ಹಣ್ಣಿಗೆ. ಯಾವ ರಸ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾಲ್ಕು ರಸಗಳಿರತಕ್ಕಂಥದ್ದು ಈ ವಿಶೇಷವಾದ ವೃಕ್ಷ. ಇನ್ನ ಪಂಚವಿಧ ಅಥವಾ ಪಂಚಶಿಪ ಅಂತ ಹೇಳ್ತಾರೆ. ಪಂಚ ಅಂದ್ರೆ ಯಾವುದು? ಐದು ರೀತಿಯಾಗಿರತಕ್ಕಂಥದ್ದು. ಯಾವುದು ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಅದೇ ಪ್ರಧಾನವಾಗಿರತಕ್ಕಂಥ. ಇಲ್ಲಿ ಶಿಪ ಅಂತ ಹೇಳಿದರೆ ಈ ಪ್ರಧಾನ ಟೊಂಗೆಗಳು, ಪ್ರಧಾನವಾಗಿರತಕ್ಕಂಥ ರಸವನ್ನ ಕೊಡತಕ್ಕಂಥದ್ದು ಯಾವುದು? ಐದು ಪ್ರಧಾನ. ಇಲ್ಲಿ ವಿಟಪ ಅಂತ ಹೇಳ್ತಾರೆ, ಶಿಪ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಅಂದರೆ ಕಳಗಿನ ಬೇರಿನಿಂದ ರಸವನ್ನು ತೆಗೆದು ಎಲ್ಲಾ ಕಡೆಗೆ ವಿಸ್ತಾರ ಮಾಡತಕ್ಕಂಥದ್ದು ಯಾವುದು? ಅದನ್ನು ಶಿಪ ಅಂತ ಕರೀತಾರೆ. ನಂತರ ಏನು ವಿಟಪ ಅಂದ್ರೇನು? ವಿಶೇಷವಾಗಿ ಸಣ್ಣ 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 ತೊಂದರೆ ಬರುತ್ತೆ. ಅಂದ್ರೆ ಶಿಪ ಅಂತ ಹೇಳಿದರೆ ಹೇಳಬೇಕಾದ್ರೆ ಕಳಗೆ ನೀರು ಹಾಕ್ತೇವೆ ಬುಡಕ್ಕೆ, ಆ ನೀರನ್ನ ಹೀರಿ ಮೇಲೆ ಎಲ್ಲ ಪುಷ್ಪ ಎಲ್ಲದಕ್ಕೂ ನೀರು ಹೋಗುತ್ತೆ. ಅಂದ್ರೆ ಯಾವುದರ ಮೂಲಕ ಹೋಗುತ್ತೆ? ಟೊಂಗೆಗಳ ಮೂಲಕ. ಆ ಟೊಂಗೆಗಳಿಗೆ ಯಾವುದು ಪ್ರಧಾನ ಗಂಟುಗಳು ಕೂತಿರುತ್ತೆ, ಅದರಿಂದ ಎಲ್ಲ ಬಂದು ಡಿವೈಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅದು ಪಂಚಶಿಪ. ಅಂದ್ರೆ ಯಾವುದು? ಪಂಚ ಜ್ಞಾನೇಂದ್ರಿಯಗಳಿಂದನೇ ಎಲ್ಲ ನಡೀತಾ ಇದೆ. ನೋಡಿ, ಪಂಚ ಜ್ಞಾನೇಂದ್ರಿಯಗಳು ಅಂದ್ರೆ ಯಾವ್ದ್ಯಾವುದು? ಕಿವಿ, ಅಂದ್ರೆ ಯಾವುದರ ಮೂಲಕ ನಮ್ಮ ಸೆನ್ಸೇಷನ್ಸ್ ಎಲ್ಲ ಸುಖ ಬರ್ತಾ ಇದೆಯೋ ಅದು ಶಬ್ದ. ಕಿವಿ, ಕಿವಿಯಿಂದ ಕೇಳಿ ಸಂತೋಷ ಪಡ್ತೀವಿ, ಹೌದಾ? ಸ್ಪರ್ಶ, ಮೈಯಿಂದ ಸುಖ. ಆದಮೇಲೆ ರೂಪ, ಕಣ್ಣಿಂದ ರೂಪ. ಆದಮೇಲೆ ರಸ, ನಾಲಿಗೆಯಿಂದ. ಗಂಧ, ಮೂಗಿನಿಂದ, ಹೌದಾ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಐದರಿಂದಲೇನೆ ಈ ವಿಶೇಷವಾಗಿ ಸರ್ಕ್ಯುಲೇಷನ್ ನಡೆಯುತ್ತಾ ಇದೆ. ಹೌದು ನೋಡಿ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನಮ್ಮ ಪ್ರಯತ್ನ ಹೇಗೆ ಈ ಐದು ಇಂದ್ರಿಯಗಳ ಮೂಲಕ ತೃಪ್ತಿ ಪಡ್ತಾ ಇರ್ತೇವೆ. ಒಂದ ತಿಂದು, ಒಂದ ಕುಡಿದು, ಒಂದ ನೋಡಿ, ಒಂದ ಮೂಸಿ ನೋಡಿ, ಅಥವಾ ಅದು ಕೇಳಿ ಇದು ಕೇಳಿ, ಯಾವುದೋ ಒಂದು ಕೇಳಿ ಸಂತೋಷ, ನೋಡಿ ಸಂತೋಷ, ವಾಸನೆ ನೋಡಿ ಸಂತೋಷ, ತಿಂದು ಕುಡಿದು ಸಂತೋಷ, ಸ್ಪರ್ಶ ಸಂತೋಷ. ಈ ಐದು ಸಂತೋಷಗಳಿಂದಲೇನೆ ಇಡೀ ಈ ಶರೀರ ಬದುಕ್ತಾ ಇದೆ, ಇಡೀ ಜಗತ್ತು ಬದುಕ್ತಾ ಇದೆ. ಅದಕ್ಕೆ ಹೇಳ್ತಾರೆ ಪಂಚಶಿಪ. ಇನ್ನ ಷಟ್ ಆತ್ಮ, ಆರು ಇದರ ಸ್ವಭಾವ ಅಂದು. ಏನದು ಅಂದ್ರೆ ಷಡಾತ್ಮ ಅನ್ನೋದಕ್ಕೆ ಆರು ರೀತಿಯಾದ ವಿಕಾರಗಳು ಬರುತ್ತಾ ಇವೆ. ಒಂದು ಹುಟ್ಟು ಸಾವು ಅಂತ, ಇನ್ನೊಂದೇನು ಅಂದ್ರೆ ವಿಶೇಷವಾಗಿರತಕ್ಕಂಥ ಶೋಕ ಮೋಹ ಅಂತ ಎರಡು. ಶೋಕ ಮೋಹ ಶೋಕ ಮೋಹ ಆದ ಮೇಲೆ ವಿಶೇಷವಾಗಿರತಕ್ಕಂಥ ಯಾವುದು? ಹುಟ್ಟು ಸಾವು ಅಂತ ನಾಲ್ಕು ಬಂತು. ಇನ್ನು ಮೊದಲನೇದು ಇನ್ನು ಎರಡು ಯಾವುದು ಅಂತ ಹೇಳಿದರೆ ವಿಶೇಷವಾಗಿ ಹಸಿವೆ ಬಾಯಾರಿಕೆ, ಶುತ್ಪಿಪಾಸ. ಯಾರನ್ನ ಹೇಳ್ತಾರೆ ಇದು? ಷಡೂರ್ಮಿಗಳು ಅಂತ ಹೇಳ್ತಾರೆ. ಹಸಿವೆ ಬಾಯಾರಿಕೆ, ಶೋಕ ಮೋಹ, ಹುಟ್ಟು ಸಾವು, ಈ ಆರು ಪ್ರಧಾನವಾಗಿ ವಿಕಾರಗಳು ಈ ಶರೀರದಲ್ಲಿ ಕೂತುಕೊಂಡಿವೆ. ನಂತರ ಸಪ್ತತ್ವಕ್, ಸಪ್ತತ್ವಂದ್ರೆ ಏಳು ತೊಗಟೆಗಳಿವೆ. ಮಾಮೂಲು ಗಿಡಕ್ಕೆ ಒಂದಿರುತ್ತೆ, ಈ ಗಿಡಕ್ಕೆ ಏಳು ತೊಗಟೆ. ಯಾವುದು? ತ್ವಕ್, ಚರ್ಮ, ಮಾಂಸ, ಮೇದು, ಮಸ್ನ, ಯಾವುದು ಅಸ್ಥಿ, ಮಜ್ಜ ಅಂತ ಈ ರೀತಿ ಏಳು ತೊಗಟೆಗಳು ಬರ್ತಾ ಇವೆ. ನಂತರ ಅಷ್ಟವಿಟಪಃ ಅಂದ್ರು ಇಲ್ಲಿ. ಮತ್ತು ಮೇಲೆ ಬಂದಿರುವ ಟೊಂಗ್, ಪ್ರಧಾನ ಅಲ್ಲದೆ ಮೇಲೆ ಬಂದಿರುವ ಟೊಂಗೆಗಳೆಷ್ಟು ಅಂದ್ರೆ ಎಂಟು ಅಂತ ಹೇಳ್ತಾರೆ. ಎಂಟು ಅಂದ್ರೆ ಯಾವುದು ಅಂತ ಹೇಳ್ತಾರೆ? ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಆದ ಮೇಲೆ ಬುದ್ಧಿ, ಅಹಂಕಾರ ಅಂತ. ಅದು ಎಷ್ಟು ಅಂತ ಮಾಮೂಲಾಗಿರೋದೆಷ್ಟು? ಇಪ್ಪತ್ತೈದು ತತ್ವ. ಇಪ್ಪತ್ತೈದು ತತ್ವ ಇದೆ. ಆ ಇಪ್ಪತ್ತೈದು ತತ್ವವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಏನು? ಹದಿನಾರು ಅಂತ ಹೇಳ್ತಾರೆ, ಇಪ್ಪತ್ತೈದು ಅಂತ ಹೇಳ್ತಾರೆ, ಇಪ್ಪತ್ನಾಲ್ಕು ಅಂತ ಹೇಳ್ತಾರೆ, ಇಪ್ಪತ್ತೊಂದು ಅಂತ ಹೇಳ್ತಾರೆ. ಅರ್ಥ ಆಗಿಲ್ಲ. ಸರಿ, ಒಂದು ಹೇಳ್ತೇನೆ. ಶಾಪ್ ಹೋಗಿದ್ದೀರಿ, ಇಪ್ಪತ್ತೈದು ಡಬ್ಬ ತಗೊಂಬಂದಿರಿ, ಒಂದರೊಳಗೊಂದು ಹಿಡಿಯುತ್ತೆ, ಎಲ್ಲ ಒಂದ್ರೊಳಗೆ ಹಾಕಿ ಒಂದೇ ಡಬ್ಬ ಕಾಣಿಸುತ್ತೆ. ತೆಗೆದ್ರೆ ಎಷ್ಟೆಷ್ಟು ಬಿಡಿಸ್ಬೋದು ಅದನ್ನ? ಇಪ್ಪತ್ತೈದು ಬಿಡಿಸ್ಬೋದು, ಒಂದರಲ್ಲಿ ಒಂದು ಹಾಕಿದ್ರೆ ಇಪ್ಪತ್ನಾಲ್ಕು ಮಾಡ್ಬೋದು, ಇಪ್ಪತ್ತೊಂದು ಮಾಡ್ಬೋದು, ಹದಿನಾರು ಮಾಡ್ಬೋದು, ಹದಿನೆಂಟು ಮಾಡ್ಬೋದು, ಎಂಟು ಮಾಡ್ಬೋದು, ಏಳು ಮಾಡ್ಬೋದು, ಒಂದು ಮಾಡ್ಬೋದು, ಹೌದಾ? ಆದರೆ ಒಂದರಲ್ಲಿ ಒಂದು ಹಾಕಿದ್ರೆ ಹಾಗೆ ಮೇಲೆ ಎಷ್ಟು ತತ್ವಗಳು? ಇಪ್ಪತ್ನಾಲ್ಕು ಅಂತ ಹೇಳ್ತಾರೆ. ಅದಕ್ಕೆ ದಾಸರ ಚೆನ್ನಾಗಿ ಬಿಡಿಸ್ತಾರೆ, ಪಂಚವಿಂಶತಿ ತತ್ವ ತರತಮ ಪಂಚಕಿಗಳನ್ನು. ಅಂದ್ರೆ ಮನಸ್ಸು ಬುದ್ಧಿ ಒಂದು ಮಾಡಿದರೆ ಇಪ್ಪತ್ನಾಲ್ಕು ತತ್ವ, ಮನಸ್ಸು ಬುದ್ಧಿ ಬೇರು ಮಾಡಿದರೆ ಇಪ್ಪತ್ತೈದು ತತ್ವ. ತತ್ವಗಳೆಷ್ಟು ಲೆಕ್ಕ ಮಾಡಬೇಕದು? ಯಾವುದು? ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ತತ್ವ ಅಂತ ಐದು ತತ್ವಗಳು. ಅದಾದ ಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ ಮಾತ್ರ. ಅವಾಗ ಇಲ್ಲಿ ಎಂಟೇ ಹೇಳಿದರಲ್ಲ ಅಂದ್ರೆ ಹೇಳಿದ್ರು, ಪಂಚಭೂತ, ಪಂಚ ತನ ಮಾತ್ರ, ಪಂಚ ಕರ್ಮೇಂದ್ರಿಯ, ಈ ಹದಿನೈದು ಡಬ್ಬಿಗಳನ್ನ ಪಂಚ ಜ್ಞಾನೇಂದ್ರಿಯ ಡಬ್ಬಿಯಲ್ಲಿ ಹಾಕ್ಬಿಟ್ರೆ ಇಪ್ಪತ್ತು ಐದರಲ್ಲೇ ಸೇರಿತ್ತು. ಇನ್ನು ಮೇಲಿಂದ ಎಷ್ಟಿವೆ? ಐದಿವೆ. ಐದರಲ್ಲಿ ಒಂದರೊಳಗೊಂದು ಹಾಕಿದರೆ ಮಹತ್ತತ್ವ, ಅಹಂಕಾರ ತತ್ವ, ಅವ್ಯಕ್ತ ತತ್ವ ಎಲ್ಲ ಒಂದ ಅಹಂಕಾರ ಡಬ್ಬಿಗೆ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ? ಒಂದು ಡಬ್ಬಿ ಉಳಿಯುತ್ತೆ, ಅಹಂಕಾರ ತತ್ವ. ನಂತರ ಮನಸ್ಸು ಬುದ್ಧಿ, ಅಹಂಕಾರ ಬುದ್ಧಿ ಮನಸ್ಸು, ನಂತರ ಪಂಚ ಜ್ಞಾನೇಂದ್ರಿಯ, ಪ್ರಧಾನ ಎಂಟು. ಈ ಎಂಟೇ ಪ್ರಧಾನವಾಗಿ ಈ ವಿಶೇಷವಾದ ಟೊಂಗೆಗಳು ಬಂದಿವೆ ಮೇಲಿನದು. ನಂತರ ಮತ್ತು ಹೇಳ್ತಾ ಇದ್ದಾರೆ ನವಾಕ್ಷ ಒಂಬತ್ತು. ಕಾಲ ಬರ್ತಾ ಇದೆಯಾ? ಚೇರ್ ಮೇಲೆ ಕೂತ್ಕೋ. ಆಗುತ್ತಾ? ನವಾಕ್ಷ ಅಂದ್ರು ಅಂದ್ರೆ ಒಂಬತ್ತು ತೂತುಗಳಿವೆ. ಯಾಕೆ? ನಮ್ಮ ಶರೀರಕ್ಕೆ ಎಷ್ಟಿದೆ? ನವರಂಧ್ರಗಳಿವೆ, ಇಲ್ಲ ಸಾವಿರಾರು ರಂಧ್ರಗಳಿವೆ. ಯಾವುದು? ಈ ಚರ್ಮಕ್ಕಿರುವ ರಂಧ್ರಗಳು ಸಾವಿರಾರು ಕೂತಿವೆ. ಏನು ಈ ಬೆವರೆಲ್ಲ ಹೋಗೋದು? ಅದಲ್ಲದೆ ಪ್ರಧಾನ ತೂತಿಯಷ್ಟು ಅಂದ್ರೆ ಒಂಬತ್ತು ರಂಧ್ರಗಳಿರುವಂತಹದ್ದು. ಅಷ್ಟೇ ಅಲ್ಲ, ದಶ ಛದಿ ಏನು ಛದ ಅಂತ ಕದೆ ಯಾವುದು ಅಂದ್ರೆ ಈ ಎಲೆಗಳು, ಕದಲುವಂತಹ ಎಲೆಗಳು. ಯಾವುದು ದಶಛದಗಳು ಯಾವುದು ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಒಬ್ಬರು ವ್ಯಾಖ್ಯಾನಕಾರರಂತಾರೆ ಅಂದ್ರೆ ಇಂದ್ರಿಯ ಹತ್ತು ಇಂದ್ರಿಯಗಳೇ, ಇಂದ್ರಿಯಗಳಿಗೆ ಚಾಂಚಲ್ಯ ಇರುತ್ತೆ, ಆದ್ದರಿಂದ ಇಂದ್ರಿಯಗಳವಾಗೂ ಹಾಗೆ 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 ಓಡ್ತಾ ಇರುತ್ತೆ. ಅದಕ್ಕೆ ಹತ್ತು ಇಂದ್ರಿಯಗಳೇ ಹತ್ತು ಛದಗಳು ಅಂತ. ಇನ್ನ ಒಬ್ರು ಹೇಳ್ತಾರೆ ಹತ್ತು ಪ್ರಾಣಗಳು ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅಂತ ಇಷ್ಟಿದೆ. ಅಷ್ಟಿರದೆ ಈ ವೃಕ್ಷದಲ್ಲಿ ಎರಡು ಹಕ್ಕಿಗಳಿವೆ, ದ್ವಿಖಗ, ಒಂದು ದೇವರೆಂಬ ಹಕ್ಕಿ, ಒಂದು ಜೀವನೆಂಬ ಹಕ್ಕಿ, ಎರಡು ಕೂತಿವೆ. ಇಂತಹದ್ದು ಆದಿವೃಕ್ಷ. ಹಾಗಾದರೆ ಇದು ಶರೀರಕ್ಕೆ ಹೇಳಿದರೆ, ಜಗತ್ತಿಗೆ ಹೇಳಿದರೆ? ಜಗತ್ತಿನಲ್ಲೂ ಅಷ್ಟೇ, ಜಗತ್ತಿನಲ್ಲೂ ಕೂಡ ಇರೋದೇ ಎರಡು ಹಕ್ಕಿ. ಅಂದ್ರೆ ಜೀವರೆಲ್ಲ ಒಂದು ಹಕ್ಕಿ, ಭಗವಂತ ಒಂದು ಹಕ್ಕಿ ಅಂತ. ಜೀವರಾಶಿಗಳನ್ನು ಒಂದು ಹಕ್ಕಿಗೆ ತಗೊಂಡ್ರು, ಭಗವಂತನನ್ನು ಒಂದು ಹಕ್ಕಿಗೆ ತಗೊಂಡ್ರು. ಅಲ್ಲ, ಮತ್ತೆ ಜಗತ್ತಿಗೆ ಈ ಏಳು ತೊಗಟೆ ವಿಶೇಷವಾದ ಆವರಣಗಳೆಲ್ಲ ಕೂತಿವೆ. ಆ ರೀತಿ ಆಗಿರತಕ್ಕಂಥ ಅದು ಈ ಜಗತ್ ವೃಕ್ಷ ಅಲ್ಲ. ದೇವರ ಸ್ತೋತ್ರ ಮಾಡುತ್ತಾ ಈ ವೃಕ್ಷವನ್ನು ಯಾಕೆ ಸ್ತೋತ್ರ ಮಾಡಿದ್ದೀರಿ ಅಂದ್ರೆ ಆ ಆಕಾರದಲ್ಲಿದ್ದು ಪ್ರತಿಯೊಂದರಲ್ಲಿ ಇದ್ದುಕೊಂಡು ಅದನ್ನ ನಿಯಮನ ಮಾಡುವ ಭಗವದ್ ರೂಪವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಶರೀರದೊಳಗೆ ಶರೀರದ ಆಕಾರದಲ್ಲಿ ಅಲ್ಲಲ್ಲಿರುವ ಇಂದ್ರಿಯಗಳಲ್ಲಿ ತತ್ವಗಳಲ್ಲಿ ಪ್ರತಿಯೊಂದು ಕಣಕಣದಲ್ಲಿ ಅದರ ಆಕಾರದಲ್ಲಿ ಅದರ ಹೆಸರಲ್ಲಿ ಇದ್ದುಕೊಂಡು ಅದರ ಗುಣವನ್ನು ಪ್ರಕಟ ಮಾಡುತ್ತಾ ಅಲ್ಲಲ್ಲಿ ತನ್ನ ಕಾರ್ಯ ಮಾಡುವ ಸ್ವಾಮಿ ಏನಿದ್ದಾನಲ್ಲ ಅವನೇ ನೀನು ನಿನ್ನನ್ನು ಶರಣಾಗತರಾಗಿದ್ದೇವೆ. ಇಷ್ಟು ಹೇಳಿ ನಿಮಗೆ ನನ್ನ ಉದ್ದೇಶ ಅರ್ಥ ಆಯ್ತಲ್ಲ. ನಾನು ಕೃಷ್ಣನ ಲೀಲೆ ಅವನು ಹೇಗಾಡಿದ ಅದರ ಕಡೆ ನಾನು ಗಮನ ಕೊಡುತ್ತಾ ಇಲ್ಲ. ಎಲ್ಲಿ ಕೊಡ್ತಾ ಇದ್ದೇನೆ ನಾನು? ಗರ್ಭಸ್ತುತಿ. ಇದು ಈಗ ಕೇಳಬೇಕು. ಇದು ಆಪ್ಷನಲ್ ಪೇಪರ್, ಅದು ಕಂಪಲ್ಸರಿ ಪೇಪರ್. ಆಪ್ಷನಲ್ ಆದ್ರೆ ಬಿಟ್ಟು ಬೇರೆ ಪೇಪರ್ಗೆ ಹೋಗ್ತೀರಾ. ಕಂಪಲ್ಸರಿ ಪೇಪರ್ ಅಂತ ಬರಲೇಬೇಕಲ್ಲ, ಕೇಳಲೇಬೇಕು. ಇದು ಪ್ರಧಾನವಾಗಿ ಕೇಳಬೇಕಾಗಿದ್ದು ಅದಕ್ಕೆ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಈ 5-6 ದಿವಸಗಳಲ್ಲಿ ಎಷ್ಟಾಗುತ್ತೋ ಇಷ್ಟು ಮುಗಿಸಿ ಇನ್ನು ಮಿಕ್ಕದ್ದು ಚೂರು ಹೇಳಿ ಮಂಗಳ ಮಾಡ ಸಾಕ. ಯಾಕಂದ್ರೆ ಪ್ರಧಾನವಾಗಿ ಇದೇ ಕೇಳಬೇಕು. ನಂತರ ಮುಂದೆ ಹೇಳ್ತಾರೆ, ತ್ವಂ ಏಕ ಏವ ಅಸ್ಯ ಯತ ಸತಃ ಪ್ರಸೂತಿ ಸ್ಥಾನಂ ನಿಧಾನಂ ತದನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ. ಹೇಳ್ತಾ ಇದ್ದಾರೆ ಅಯ್ಯ, ತ್ವಂ ಏಕ ಏವ ಅಸ್ಯ ಪ್ರಸೂತಿ ಸತಃ. ಈ ಏನು ಸತ್ಯವಾದ ಜಗತ್ತಿದೆ ಇದಕ್ಕೆ ಹುಟ್ಟು ಕೊಡುವವ ನೀನೆ. ಹುಟ್ಟು ಕೊಡುವವ ನೀನೆ ಅಂದಾಗ ಅಲ್ಲಿ ತುಂಬಾ ಅರ್ಥವನ್ನು ಹೇಳ್ತಾರೆ. ನಾವು ಹುಟ್ಟು ಕೊಡುತ್ತೇವೆ, ಕೊಟ್ಟಾಗ ನಾವು ಬೇರೆ, ಬಂದದ್ದು ಬೇರೆ. ನಾವು ಆ ಬಂದ ಪದ, ಆ ಏನು ಹುಟ್ಟು ಕೊಟ್ಟ ಕೂಸಿರುತ್ತೆ, ಕೂಸಿನ ಒಳಗೆ ನಾವಿರ್ತೀವ ಇಲ್ಲ? ಕೂಸನ್ನು ನಮ್ಮ ಒಳಗಿಂದ ನಾವು ಕರ್ಕೊಂಡು ಬರ್ತೀವ ಇಲ್ಲ? ಅದರ ಆಕಾರದಲ್ಲಿ ಇಡ್ತೀವ, ಅದನ್ನು ಕಂಟ್ರೋಲ್ ಮಾಡ್ತೀವ ಇಲ್ಲ? ಅದನ್ನು ಪ್ರಸೂತಿ ಶಬ್ದದಿಂದ ಹೇಳ್ತಾರೆ. ನೀನು ಈ ಜಗತ್ತನ್ನು ತರ್ತೀಯ, ಅದರ ಆಕಾರದಲ್ಲಿ ಇರ್ತೀಯ, ಅದರೊಳಗೇ ಇರ್ತೀಯ, ಅದನ್ನು ಹುಟ್ಟು ಕೊಟ್ಟವ ನೀನು. ಹುಟ್ಟು ಎಕ್ಸಿಸ್ಟೆನ್ಸ್ ನಿನ್ನಿಂದ ಬರ್ತಾ ಇದೆ. ನಂತರ ಸ್ಥಾನಂ, ಆ ಬಂದ ಜಗತ್ತು ಚೆನ್ನಾಗಿರಬೇಕು. ಕೂಸು ಬಂದಿದೆ, ಹೌದಾ? ವಿಷಯ ಅರ್ಥ ಆಗ್ತಾ ಇದೆ. ಕೂಸು ಬಂದಿದೆ, ಬರಲಿಕ್ಕೆ ಕಾರಣ ನೀನೆ. ಸ್ಥಾನ, ಅದು ಚೆನ್ನಾಗಿ ನಿಲ್ಲುವಂತೆ ಮಾಡುವವ ನೀನೇ ಅಂತ ಚೆನ್ನಾಗಿ ಭಗವಂತನ ಚಿಂತನೆ ಮಾಡಿ ಅದಕ್ಕೆ ಹೇಳ್ತಾರೆ ಸ್ಥಾನಂ. ಇನ್ನ ನಿಧಾನಂ, ಇಲ್ಲಿ ನಿಧನಂ ಅಂತ ಹೇಳಿದ್ರು, ನಿಧಾನಂ ಅಂತ ಹೇಳಿದ್ರು. ನಿಧಾನ ಅಂದ್ರೆ ಏನು ಅಂದ್ರೆ ವಿಶೇಷವಾಗಿ ಆ ಜಗತ್ತಿಗೆ ಹುಟ್ಟು ಕೊಟ್ಟು ಅದನ್ನ ಪಾಲನ ಮಾಡತಕ್ಕಂಥವ ನೀನೆ. ಈಗ ನೋಡಪ್ಪ, ಒಂದು ಪದಾರ್ಥ ತಯಾರು ಮಾಡಿದ್ರು, ಯಾವ್ದು ಅಡಿಗೆಯಲ್ಲಿ ಪದಾರ್ಥ ತಯಾರು ಮಾಡಿದ್ರು, ಪದಾರ್ಥ ತಯಾರು ಮಾಡಿದ ಮೇಲೆ ಅದು ಇಡ್ಲಿಕ್ಕೊಂದು ಜಾಗ ಬೇಕೋ ಇಲ್ಲೋ? ಅದು ಸ್ಥಾನ, ಸ್ಥಾನ ಕೊಡ್ತೀವಿ. ಆದ ಮೇಲೆ ಇಟ್ಟ ಮೇಲೆ ಸುಮ್ಮನೆ ಇರ್ತೀವಿ. ಒಂದು ಉಪ್ಪಿನಕಾಯಿ ಹಾಕಿದ್ರೆ ಜಾಡಿಯಲ್ಲಿ ಇಡ್ತೀವಿ, ಜಾಡಿಯಲ್ಲಿ ಇಟ್ಟ ಮೇಲೆ ಸುಮ್ಮನೆ ಇರ್ತೀರಾ? ನಿಧಾನ ಅಂದ್ರೆ ಮೂರು ದಿವಸಕ್ಕೊಂದ್ಸಲ ಕಲಸಿ ನೋಡಿ, ಇಲ್ಲದಿದ್ರೆ ತಿಪ್ಪೆಯಲ್ಲಿ ಹಾಕ್ತೇವೆ ತಗೊಂಡೋಗಿ. ಅದರ ಕಡೆ ನಾವು ನೋಡದಿದ್ರೆ ಅದು ಹೊರಗೆ ಕೊಡುತ್ತೆ. ಅದಕ್ಕೆ ಕಲಸ್ತಾ ಇದು ಇಷ್ಟು ಒಂದು ಉಪ್ಪಿನಕಾಯಿಗೆ ಇಷ್ಟು ನಾವು ಕೇರ್ಬೇಕು ಅಂದ್ರೆ ಜಗತ್ತಿಗೆ ತಗೊಳ್ತಾರೆ. ನಿಧಾನ ತದನುಗ್ರಹಶ್ಚ, ಅದನ್ನು ಚೆನ್ನಾಗಿ ರಕ್ಷಣೆ ಮಾಡತಕ್ಕಂಥವ ನೀನೆ. ಅದಕ್ಕೆ ಅನುಗ್ರಹ ಬೇಕಾಗಿದ್ದನ್ನ ಕಾಲ ಕಾಲಕ್ಕೆ ಕೊಡುವವನು ನೀನೆ. ಯಾಕಿದ್ರೆ ಹೇಳಿದ್ರು ಅಂದ್ರೆ ಹೊಟ್ಟೆಯಲ್ಲಿ ಸಂತಾನವನ್ನು ಕೊಡುವ ನೀನೇ. ಅದನ್ನ ಒಂದು ಎಲ್ಲಿ ಇಡಬೇಕೋ ಆ ಕೂಸನ್ನ ಹೊಟ್ಟೆಯಲ್ಲಿ ಭದ್ರವಾದ ಜಾಗದಲ್ಲಿ ಇಡುವವನು ನೀನೆ. ದೇವರೇ ಸ್ಥಾನ ಕೊಡದಿದ್ರೆ ಏನಾಗುತ್ತೆ? ಕೂಸು ಕಳಗಿಳಿದು ಹೋಗುತ್ತೆ, ಇದ್ದ ಕೂಸು ಕಳಗ ಇಳಿದು ಹೋಗುತ್ತೆ, ಹೌದಾ? ಇಳಿಯದೇ ಅದು ಸ್ಥಾನದಲ್ಲಿ ಇರಬೇಕಾದ್ರೆ ದೇವರು ಸ್ಥಾನ ಕೊಡಬೇಕು. ನಂತರ ನಿಧಾನ, ಹೊತ್ತು ಹೊತ್ತಿಗೆ ಒಳಗಿದ್ದುಕೊಂಡು ಉಸಿರಾಟ ಮೊದಲುಕೊಂಡು ತಾಯಿ ಹೊಟ್ಟೆಯಿಂದ ಎಲ್ಲ ಸಪ್ಲೈ ಮಾಡೋದು ಇವನೇ. ಅಷ್ಟೇ, ತದ ಅನುಗ್ರಹಶ್ಚ, ಅದು ಬದುಕು ಚೆನ್ನಾಗಿರುವಂತೆ ಮಾಡುವವನು ಇವನೇ. ನಂತರ ತ್ವನ್ಮಾಯ ಸಂವೃತ ಚೇತಸಃ ತ್ವಾಂ ನಾನಾ ಪಶ್ಯಂತಿ. ಅದರಿಂದ ನೀನು ಎಲ್ಲರಲ್ಲಿ ಇದ್ದೀಯ, ಅವರಲ್ಲೂ ಇದೆಯಾ, ಇವರಲ್ಲೂ ಇದೆಯಾ, ಇವರಲ್ಲೂ ಇದೆಯಾ, ಇವರಲ್ಲೂ ಇದೆಯಾ. ನಿನ್ನ ನೋಡುವವರು ಎರಡು ರೀತಿ ಇದ್ದಾರೆ. ನಿನ್ನ ಮಾಯೆಯಿಂದ ಯಾರ ಮನಸ್ಸು ಚೇತ ಸಹ, ಅಂದ್ರೆ ಯಾರ ಮನಸ್ಸು ನಿನ್ನ ಮಾಯೆಗೆ ಒಳಗಾಗಿದೆ, ಅವರು ನಿನ್ನ ನೋಡಿದಾಗ ನೀನು ಬೇರೆ 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 ಕಾಣಿಸ್ತಾ ಇದೆಯಾ. ಅಂದ್ರೆ ಅದು ಬೇರೆ, ಇದು ಬೇರೆ, ಇದು ಬೇರೆ. ಶ್ರೀನಿವಾಸ ಬೇರೆ, ನರಸಿಂಹ ಬೇರೆ. ಹಾಗೆ ಆದರೆ ವಿಪಶ್ಚಿತ ಜ್ಞಾನಿಗಳು ಮಾತ್ರ ನ ನಾನಾ ಪಶ್ಯಂತಿ, ನಿನ್ನನ್ನು ಬೇರೆ ಬೇರೆ ಒಂದೇ ಅಂತ ನೋಡುತ್ತಾರೆ. ಒಂದು ಹೇಳ, ನಾನು ನೆಲ್ಲೂರಿಗೆ ಹೋಗಿದ್ದೆ. ಹೋದಾಗ ಅಲ್ಲೇ ಆಮ್ಲಿಕ ಮಾಡ್ತಾ ಕೂತಿದ್ದೆ. ಆತ ಯಾರು, ನೀವಪ್ಪ ಫೋನ್ ಮಾಡಿದ್ರೆ ಹೇಳ್ತಾರೆ ಯಾರು ಅಂತ. ಆತ ನೆಲ್ಲೂರು ಆತನೆ. ಅವತ್ತಲ್ಲಿ ಬಂದ, ಬಂದು ಒಂದು ಸಾಲಿಗ್ರಾಮ ಅಲ್ಲಿಟ್ಟ, ಗೋಪಾಲಕೃಷ್ಣ ಸಾಲಿಗ್ರಾಮ ಅಲ್ಲಿಟ್ಟು ನನ್ನ ಮುಂದೆ ಹೇಳ್ತಾ ಇದ್ದಾನೆ. ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ ಈತ, ಅರ್ಥ ಆಗಿಲ್ಲ, ನಾನು ಕೇಳ್ತಾ ಇದ್ದೆ. ಆಮೇಲೆ ನೀವಪ್ಪ ಬಂದು ಹೇಳಿದ್ದು, ಆತನ ಸ್ವಪ್ನದಲ್ಲಿ ಮೂರು ಜನ ಬರ್ತಾರಂತೆ. ಯಾರು ಅಂದ್ರೆ ಇಲ್ಲಿರೋ ಆ ನೆಲ್ಲೂರಿನ ರಂಗನಾಥ ಬರ್ತಾನಂತೆ. ನಂತರ ಆತನ ಅದು ತಿರುಪತಿ ತಿಮ್ಮಪ್ಪ ಬರ್ತಾನಂತೆ. ಈತನ ಮನೆ ದೇವರು ಈ ಗೋಪಾಲಕೃಷ್ಣ ಅಂತೆ. ಈ ಮೂರು ಜನ ಬಂದು ಅವನ್ ಯಾಕೆ ಪೂಜೆ ಮಾಡ್ತಾರೆ, ನನ್ನ ಪೂಜೆ ಮಾಡು ಅಂತ ಈಗ ಜಗಳ ಆಡ್ತಾನೆ. ಆ ಮೂರು ಜನ ಜಗಳ ಆಡ್ತಾ ಇದ್ದಾರೆ, ಅದು ಯಾರನ್ನ ಮಾಡಬೇಕೋ ನಂಗೆ ಅರ್ಥ ಆಗ್ತಾ ಇಲ್ಲ. ಅದರಲ್ಲಿ ಈ ಗೋಪಾಲಕೃಷ್ಣ ಬಹಳ ಗಲಾಟೆ ಮಾಡ್ತಾ ಇದ್ದಾನೆ, ಅದಕ್ಕೆ ನಿಮ್ಮ ಮತ ಇಟ್ಟು ಹೋಗ್ಲಿಕ್ಕೆ ಬಂದೀರಿ ಅಂತ. ಇದು ನನ್ನ ಕಣ್ಣೆದುರಿಗೆ ನಿಮ್ಮಪ್ಪ ಎದುರಿಗೆ ನಡೆದದು. ಏನು ಹಡಬೇಕು, ಇವನು ಬೇರೆ, ಅವನು ಬೇರೆ, ಇವನು ಬೇರೆನಾ? ಅಲ್ಲ, ಅವನ ತಲೆ ಕೆಡತಾ ಇದೆ. ದೇವರೇ ಮಾಡ್ತಾ ಮತ್ತೆ ಸ್ವಪ್ನದಲ್ಲಿ ಕಾಣಿಸಿ ಗಾಟ ಕೊಟ್ಟ. ಯಾಕೆ ಅಂದ್ರೆ ಅವನಿಗೆ ಆ ಯೋಗ್ಯತೆ ಅಷ್ಟು ಇತ್ತು ಅಷ್ಟೇ ಕೊಟ್ಟ. ಇನ್ನ ನಾವು ಸುಧಾ ಪಂಡಿತರೇ ಇರ್ತಾರೆ, ಅವರು ಪಟ್ಟ ಹೇಳ್ತಿರ್ತಾರೆ ಏನು ಅಂತ. ನಮ್ದು ನರಸಿಂಹದೇವರು ಕುಲೋ, ನಾವು ಶ್ರೀನಿವಾಸ ದೇವರ ಹತ್ರ ಹೋಗಲ್ಲ. ನಮ್ಮ ಮನೆಯಲ್ಲಿ ಆ ಪರಂಪರಾ ಬಂದ್ಬಿಟ್ಟಿದೆ, ನಾವು ಶ್ರೀನಿವಾಸ ದೇವರ ಹತ್ರ ಹೋಗಲ್ಲ. ಯಾರಾದ್ರೂ ಕರ್ಕೊಂಡು ಹೋದ್ರೆ ಹೋಗ್ಬೋದು, ಡೈರೆಕ್ಟ್ ಆಗ ನಾನು ಹೋಗಲ್ಲ. ನಾನು ಹೋದ್ರೆ ಏನಾಗುತ್ತೆ, ನಾವೇ ಹೋಗ್ಬಿಡ್ತೀವಿ. ಯಾರು ಹೋಗಿದ್ದಾರೆ ಆ ಹೋದವರೆಲ್ಲ ಹೋಗ್ಬಿಟ್ರೆ ಅದರಿಂದ ಹೋಗಲ್ಲ. ಎಷ್ಟು ಸುಧಾದಲ್ಲಿ ಹೇಳಿದ್ದೆ, ಆ ನರಸಿಂಹ ಒಂದೇ ಶ್ರೀನಿವಾಸ ಒಂದೇ ಅಂತ ಹೇಳಿದಾಗ ಆ ಶ್ರೀನಿವಾಸರ ಹತ್ರ ಹೋಗ್ಲಿಕ್ಕೆ ಹೆದರಿ ಗೆಲ್ಲಿ ಬಂದು ಬಿಡ್ತಾನೋ ಅಂತ. ಮತ್ತೆ ಇದನ್ನೇನಂತಾರೆ, ಅದಕ್ಕೆ ಜ್ಞಾನಿಗಳಾದವರು ನಿನ್ನಲ್ಲಿ ಭೇದವನ್ನ ನೋಡಲ್ಲ. ಆ ರೀತಿಯಾಗಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ತದನಂತರ ಮುಂದೆ ಹೇಳ್ತಾರೆ, ವಿವರ್ಷಿ ರೂಪಾಣಿ ಅವಬೋಧಾತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ನೀನು ಎಲ್ಲರ ಒಳಗೆ ಒಂದು ರೂಪದಿಂದ ಇದ್ದುಕೊಂಡು, ಅನಂತ ರೂಪಗಳಿಂದ ಇದ್ದುಕೊಂಡು, ಅವರವರ ಏನು ಆಹಾರ ವಿಹಾರ ಎಲ್ಲ ವ್ಯವಸ್ಥೆಯನ್ನ ನೋಡ್ತಾ ಇರ್ತೀಯ. ಇನ್ನೊಂದು ರೂಪದಿಂದ ಏನು ಮಾಡುತ್ತೀಯ ಅಂದ್ರೆ ಅವತಾರ ರೂಪಗಳನ್ನ ತಗೊಂಡು ಬರುತ್ತೀಯ. ಅವತಾರ ಅಂದ್ರೆ ರಾಮಕೃಷ್ಣಾದಿ ಅವತಾರ ರೂಪಗಳನ್ನು ತಗೊಂಡು ಬರುತ್ತೀಯ. ಅದನ್ನು ಹೇಳುತ್ತಾರೆ, ಈ ರೂಪಗಳು ರೂಪಾಣಿ ವಿಭರ್ಷಿ, ಈ ರಾಮಕೃಷ್ಣಾದಿ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬರುತ್ತೀಯಪ್ಪ. ಎಂಥದ್ದು ಅವಬೋಧ ಅಥವಾ ಜ್ಞಾನಾತ್ಮಕವಾದ ಆನಂದಾತ್ಮಕವಾದ ರೂಪಗಳನ್ನ ಧಾರಣೆ ಮಾಡಿಕೊಂಡು ಲೋಕಸ್ಯ ಚರಾಚರಸ್ಯ ಕ್ಷೇಮಾಯ ವಿಭರ್ಷಿ, ಅಂದರೆ ಇಡೀ ಜಗತ್ತು ಲೋಕಕ್ಕಾಗಿ ಅದರ ಒಳ್ಳೆಯದಾಗಲಿಕ್ಕಾಗಿ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬರುತ್ತಾ ಇದೆಯಾ. ನಮ್ಮೆಲ್ಲರ ಒಳಗಿದ್ದೀಯಾ, ಈಗ ಯಾವ ರೂಪ ಬರ್ತಾ ಇದೆ, ಜಗತ್ತನ್ನ ರಕ್ಷಣೆ ಮಾಡುವ ಕೃಷ್ಣ ರೂಪದಿಂದ ಬರ್ತಾ ಇದ್ದೀಯಾ. ಸತ್ವೋಪನ್ನಾನಿ ಸುಖಾವಹಾನಿ ಸತಾಂ ಅಭದ್ರಾಣಿ ಮುಹುಹು ಖಲಾನ. ಸತಾಂ ಸುಖಾವಹಾನಿ, ನಿನ್ನ ಈ ಅವತಾರ ರೂಪಗಳೆಂಥವು ಅಂದರೆ ಸಜ್ಜನರಿಗೆ ಸುಖ ಕೊಡುವಂತಹ ರೂಪಗಳು, ಅಷ್ಟೇ ಅಲ್ಲ ಮಹಾಬಲಿಷ್ಠವಾದ ರೂಪಗಳು. ಅದಕ್ಕೆ ಅರಣ್ಯಕಾಚಾರ್ಯ ಚೆನ್ನಾಗಿ ಹೇಳ್ತಾರೆ, ಈ ಅವತಾರ ರೂಪಗಳನ್ನು ನಾವು ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ ಬಿಂಬರೂಪದ ಉಪಾಸನೆಯಲ್ಲಿ ಏನೇನು ಅಡ್ಡಿಗಳು ಬರುತ್ತೆ, ಪ್ರತಿಬಂಧಕ ನಿರಾಸಕತೆಯ ಅಂತ ಹೇಳ್ತಾರೆ. ಆ ಪ್ರತಿಬಂಧಗಳು ತೆಗೆಯಬೇಕಾದರೆ ಬಲಿಷ್ಠವಾದ ರೂಪಗಳಾಗಬೇಕು. ಅದಕ್ಕೆ ಈ ರೂಪಗಳು ಎಂಥ ಅವು ಅಂದ್ರೆ ಸತ್ವೋಪನ್ನ ನಿಮಾ ಶಕ್ತಿವಂತವಾದ್ದು, ಅಷ್ಟೇ ಅಲ್ಲ ಸುಖಾವಹಾನಿ ಸುಖವನ್ನು ಕೊಡುತ್ತೆ. ಹಾಗಾದ್ರೆ ನಾವೆಲ್ಲಿ ಬರಬೇಕು, ಈ ಭಗವಂತನ ಕೃಷ್ಣ ರೂಪವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಸ್ವಾಮಿ, ಒಂದು ರೂಪದಿಂದ ನಮ್ಮ ಗರ್ಭದಲ್ಲಿ ಕೂಸಲ್ಲಿ ನಿಂತಿದ್ದೀಯಾ, ಇನ್ನೊಂದು ರೂಪದಿಂದ ಏನು ನಾನಾ ತೊಂದರೆಗಳು ಬರುತ್ತಲ್ಲ, ಅದನ್ನು ಪರಿಹಾರ ಮಾಡು ಹರಿಯೇ. ಅಭದ್ರಾಣಿ ಮುಹುಖಲಾನ, ಅದಕ್ಕೆ ಹೇಳ್ತಾರೆ, ಆ ಒಳಗಿರುವ ಕೂಸಿಗಾಗಲಿ ನನಗಾಗಲಿ ನಮ್ಮವರಿಗಾಗಲಿ ಯಾರಿಗ ತೊಂದರೆ ಕೊಡತಕ್ಕಂಥ ದುಷ್ಟರು ಯಾರಿರುತ್ತಾರೆ ಅವರನ್ನು ನೀನು ಸಂಹಾರ ಮಾಡು, ತೊಂದರೆಗಳನ್ನು ಪರಿಹಾರ ಮಾಡು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಮೊದಲಿಗೆ ಶ್ರೀಕೃಷ್ಣ ಅರ್ಪಣೆ ನೀನ್ ಹೇಳ್ಕೋಬಹುದು. ನೀನು ಹೇಳು ಜೈತೀರ್ಥ. ಹೌದಾ, ಇಷ್ಟೊತ್ತೇನು ಪ್ರವಚನ ಮಾಡಿದ್ದೀವಿ, ಈ ಎಲ್ಲಾ ಜನರು ಏನೇನು ಜ್ಞಾನ ಇದೆ ಇಷ್ಟು ಜ್ಞಾನ ಜಗತ್ತಿಗೆ ಕೊಟ್ಟದ್ದು ಆಚಾರ್ಯರು, ಆದರೆ ಅದು ಎಟಕೋದಿಲ್ಲ, ಯಾರಿಗೂ ಎಟಕದೇ ಇರುವ ಕಬ್ಬಿಣದ ಕಡಲಿಯಂತೆ ಆಗಿತ್ತು. ಮೇಲ್ನೋಟಕ್ಕೆ ಬಹಳ ಸುಲಭವಾದ ವಾಕ್ಯ, ಒಳಗೆ ಅರ್ಥ ಬಹಳ ಗಂಭೀರವಾಗಿರತಕ್ಕಂಥ ಅರ್ಥ ಇತ್ತು. ಅಂಥ ಅರ್ಥವನ್ನ ತೆಗೆದು ಜಗತ್ತಿಗೆ ಆಚಾರ್ಯರ ಅಂದರೆ ಒಂದು ಮಾತಿಗೆ ಅರ್ಥ ಹೇಗ್ ಮಾಡಬೇಕು ಅಂತ. ನೀನೊಂದು ಮಾತು ಹೇಳ್ತೀಯಪ್ಪ, ಆ ಮಾತಿಗೆ ಅರ್ಥ ಹೇಗ್ ಮಾಡಬೇಕು? ಆ ಮಾತು ಕೇಳಿದಾಗ ನನ್ನ ಬುದ್ಧಿಗೇನ್ ಬರುತ್ತೋ ಆ ಅರ್ಥ ಬರೆದ್ರೆ, ಆ ಅರ್ಥ ಹೇಳಿದ್ರೆ ನೀನೇನಂತೀಯ? ನನ್ನದು ಹೇಳೇ ಇಲ್ಲ. ಮನೆಗಳಲ್ಲಿ ಜಗಳಾಟಗಳಾಗಲಿ ಇವೆಲ್ಲ ಎಲ್ಲಿ ಆಗತ್ತೆ? ಈ ಮಾತಿಂದ ಆಗುತ್ತೆ. ಹೌದಾ? ಆ ಮಾತಿಂದನೇ ಜಗಳಗಳಿಲ್ಲ. ಹೇಳಿದ ವ್ಯಕ್ತಿಗೆ ಉದ್ದೇಶ ಇರಲ್ಲ, ಕೇಳಿದ ವ್ಯಕ್ತಿಗೆ ಉದ್ದೇಶ ತಲೆಗೆ ಬರುತ್ತೆ. ಹೌದಾ? ಹಾಗಾದರೆ ನೀವು ಏನು ವ್ಯಾಖ್ಯಾನ ಮಾಡಿದ್ದೀರಿ? ಆ ಶಬ್ದಕ್ಕೆ ಹೇಳಿದ ವ್ಯಕ್ತಿ ತಲೆಯಲ್ಲಿಲ್ಲದೇ ಇದ್ದದ್ದು ವ್ಯಾಖ್ಯಾನ ಮಾಡಿದ್ದಕ್ಕೆ, ತಲೆಯಲ್ಲಿ ಕೆಟ್ಟಗಿಟ್ಟುಕೊಂಡದ್ದಕ್ಕೆ ಜಗಳ ಶುರುವಾಗ್ತಾ ಇದೆ. ಅವರು ನಾನು ಹಾಗಂದಿಲ್ಲ ಅಂತ ಹೇಳ್ತಾರೆ, ಇವರಿಗೇನು ನೀನು ಹಾಗೇ ಅಂದೀಯ ಅಂತ. ಯಾಕೆ? ಒಂದು ಶಬ್ದಕ್ಕೆ ಹೇಳಿದವರ ತಲೆಯಲ್ಲಿ ಏನಿದೆ ಅಂತ ಆಲೋಚನೆ ಮಾಡುವ ಪುರುಸತ್ತು ನಮಗಿಲ್ಲ. ಆ ಶಬ್ದಕ್ಕೆ ಆ ಟೈಮಿಗೆ ನಮ್ಮ ತಲೆಗೇನು ಬರುತ್ತೆ ಅದನ್ನೇ ಕನ್ಫರ್ಮ್ ಮಾಡಿಕೊಂಡು ಇವ್ರು ಬರೆದು ಹಾಕಿದ್ರು, ನಾವು ಜಗಳ ಆಡ್ತೀವಿ ಅಷ್ಟೇ. ಯಾರು? 21 ಜನ ಬರೆದಾಕ್ಬಿಟ್ರು. ವೇದವ್ಯಾಸರ ಸೂತ್ರಗಳಿಗೆ ಅರ್ಥ ಬರೆದರು, ಎಲ್ಲರೂ ಅರ್ಥ ಬರೆದರು. ವೇದವ್ಯಾಸರ ತಲೆಯಲ್ಲಿ ಏನಿತ್ತೋ ಅದು ಬರೆದಿಲ್ಲ, ಅವರವರ ತಲೆಗೆ ಏನು ಬಂತೋ ಎಲ್ಲ ಬರೆದು ಹಾಕಿದ್ರು. ಅಲ್ರಿ, ನೀವು ಹೇಗೆ ಹೇಳ್ತೀರಿ ಹಾಗೆ? ಅವರೇ ಬರ್ಕೊಳ್ತಾರೆ. ವೇದವ್ಯಾಸರೇ ಬಂದ್ರಂತೆ ಅವರು ಗುರುಗಳ ಹತ್ರ ಬಂದು, ಏನಪ್ಪ ನನ್ನ ತಲೆಯಾಗಿಲ್ಲದ್ದೆಲ್ಲ ನನ್ನ ಸೂತ್ರಗಳಿಗೆ ನೀವು ಬರಿತಾ ಇದೆಯಲ್ಲೋ ಅಂತ ಹೇಳಿದ್ರೆ, ನಿಮ್ಮ ಸೂತ್ರಗಳಿಗೆ ಅರ್ಥ ನಿಮಗೆ ಗೊತ್ತಿಲ್ಲ, ನಾನು ಬೇರೆ ಬರಿತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅವರು ಶಂಕರ ವಿಜಯ ಅಂತ ಬರ್ಕೊಳ್ತಾರೆ ಅದರಾಗೆ. ಅವರು ಹೇಳ್ತಾರೆ, ನಮ್ಮ ಗುರುಗಳು ವೇದವ್ಯಾಸಕ್ಕೆ ಸಮ್ಮತವಲ್ಲದ್ದನ್ನೇ ಬರೆದಾರೆ ಅಂತ ಅವರೇ ಹೇಳ್ತಾರೆ. ಹಾಗಾದ್ರೆ ಮಧ್ವಾಚಾರ್ಯ ಬರೆದದ್ದೇನು? ವೇದವ್ಯಾಸರ ಮಾತಿಗೆ ವೇದವ್ಯಾಸರ ತಲೆಯಲ್ಲಿ ಏನಿತ್ತು ಅದನ್ನೇ ಬರೆದರು. ಅದಕ್ಕೆ ವೇದವ್ಯಾಸರಿಗೆ ಸಮ್ಮತವಾಗಿರತಕ್ಕಂತಹ ಮತ ಮಧ್ವಾಚಾರ್ಯ. ಹಾಗಾದರೆ ಮಧ್ವಾಚಾರ್ಯರ ಮಾತುಗಳಿಗೆ ಅರ್ಥ ಬರೆಯಬೇಕಾದ್ರೆ ಹೇಗೆ ಬರೀಲಿಕ್ಕೆ ಸಾಧ್ಯ? ಅವಾಗ ಹೇಳಿದ್ರು, ಮಧ್ವಾಚಾರ್ಯರ ಮಾತು ಮಾತ್ರ ಅಲ್ಲ, ಮಾತಿನ ಜೊತೆಗೆ ಅವರ ಅಭಿಪ್ರಾಯವನ್ನ ಅವರ ಬಾಯಿಂದನೇ ಕೇಳಿದ ವ್ಯಕ್ತಿಗೆ ಮಾತ್ರ ಇದಕ್ಕಿದು ಅರ್ಥ ಅಂತ ಹೇಳಲಿಕ್ಕೆ ಸಾಧ್ಯ. ಹೇಳಿದ್ರೆ ಆಗಲ್ಲ. ಅದಕ್ಕೆ ಹೇಳಿದ್ರು, ಆಚಾರ್ಯರ ಬಾಯಿಂದಲೇನೆ ಇಡೀ ಶಾಸ್ತ್ರವನ್ನ ಪೂರ್ಣವಾಗಿ ವ್ಯಕ್ತಿನ ರೂಪದಲ್ಲಿ ಎದುರೀಗ ಕೂತುಕೊಂಡು ಕೇಳಿದವರೇ ಟೀಕಾರಾಯ. ಕೇಳಿ ಬರೇ ಶಬ್ದ ಮಾತ್ರ ಅಲ್ಲ, ಆ ಶಬ್ದ ಹೇಳುವಾಗ ಆಚಾರ್ಯ ವಾಕ್ಯ ಈ ಅರ್ಥ, ಈ ಅರ್ಥ ನಂತರ ಈ ಅರ್ಥ, ವೇದವ್ಯಾಸರಿಗೆ ಸಮ್ಮತವಾದ ಈ ಅರ್ಥ ಅಂತ ಅವರ ಬಾಯಿಯಿಂದ ನಾನಾ ಅರ್ಥಗಳು ಬಂತು. ಅದಕ್ಕೆ ಒಂದು ಶಬ್ದ ಹೇಳಿದಾಗ ಆಚಾರ್ಯ ಏನ್ ಮಾಡಿದ್ರು, ನಾನು ಇಷ್ಟು ಅರ್ಥಗಳಿಗೆ ಹೇಳಲಿಕ್ಕೆ ಇಷ್ಟು ಶಬ್ದಗಳು ಹಾಕಿದ್ರೆ ನನ್ನ ಶಾಸ್ತ್ರ ಇದು ದೊಡ್ಡದಾಗುತ್ತೆ. ಯಾರು ಓದಲ್ಲ, ಮಂಗಳಾರತಿ ಮಾಡುತ್ತಾರೆ. ಅದಕ್ಕೆ ಚಿಕ್ಕ ಪುಸ್ತಕ ಆಗಿರಬೇಕು, ಅದರೊಳಗೆ ಒಂದೊಂದು ಶಬ್ದಕ್ಕೆ ಇಷ್ಟು ಅರ್ಥಗಳಿವೆ ಅಂತ ನಮಗೆ ಗೊತ್ತಾಗುತ್ತೆ. ನಾನೇ ಹೇಳ್ತೇನೆ ಅಂತ ಶಿಷ್ಯರಿಗೆ ಸ್ವಯಂ ಪಾಠ ಮಾಡಿದ್ರು. ಒಂದೊಂದು ಅಕ್ಷರಕ್ಕೆ ಇದರ್ಥ, ಈ ಶಬ್ದಕ್ಕೆ ಈ ಅರ್ಥ, ಇಷ್ಟರ್ಥಗಳು ಇಷ್ಟರ್ಥಗಳು ಅಂತ ಹೇಳಿದ್ರು. ಆಚಾರ್ಯರು ಹೊರಟರು, ಅವಾಗಿದ್ದ ಶಿಷ್ಯರು ಹೊರಟರು. ಆದರೆ ಆಚಾರ್ಯರು ಒಂದೊಂದು ಶಬ್ದಕ್ಕೆ ಅವರ ಬಾಯಿಯಿಂದಲೇ ಹೇಳಿದ ಅರ್ಥಗಳು, ಅನೇಕ ಅರ್ಥಗಳು ನಮಗೆ ಗೊತ್ತಾಗಬೇಕು ಅಂದ್ರೆ ಆಗ ಕೇಳಿದ ವ್ಯಕ್ತಿ ಒಬ್ಬರು ಬಂದು ಬರೀಬೇಕು, ಇಲ್ಲದ್ರೆ ಆಗಲ್ಲ. ಆ ವ್ಯಕ್ತಿಯೇ ಜೈತೀರ್ಥ. ಅದಕ್ಕೆ ಹೇಳ್ತಾರೆ, ಏನು ಸುಧಾದಲ್ಲಿ ಕಿಂಚ ಅಪೀಚ ಕಿಂಚ ಅಪೀಚ ಅಂತ ಪ್ರತಿಯೊಂದು ಅಶಬ್ದ ಶಬ್ದಕ್ಕೆ ಇಷ್ಟರ್ಥ ಇಷ್ಟರ್ಥ. ಅಲ್ರಿ, ಈ ಅರ್ಥಗಳು ನಿಮಗೆ ಹೊಳೆದದ್ದೋ ಸುಮ್ಮನೆ ನೀವು ಕಲ್ಪನೆ ಮಾಡಿದ್ದೋ ಅಂದ್ರೆ ಇಲ್ಲ, ನಾನು ಮಧ್ವಾಚಾರ್ಯ ಎದುರಿಗೆ ಒಂದೊಂದು ಶಬ್ದಕ್ಕೆ ಅವರೇ ಹೇಳಿದ ಅರ್ಥಗಳನ್ನು ಕೇಳಿ ತಲೆಯಲ್ಲಿ ಧಾರಣೆ ಅವರ ಅನುಗ್ರಹದಿಂದ. ಅದಕ್ಕೆ ಮಧ್ವಾಚಾರ್ಯರ ಕರುಣೆಗೆ ಪಾತ್ರನಾಗಿದ್ದೇನೆ ನಾನು. ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಹ ಅಂತ ಹೇಳ್ತಾರೆ. ಅವರೇ ನನ್ನಲ್ಲಿ ನಿಂತು ಅರ್ಥಗಳು ಹೊಳಿಸಿ ನುಡಿಸಿದ್ದು ಬರೆದಿದ್ದೇನೆ. ಹಾಗಾದ್ರೆ ಜೈತೀರ್ಥರ ಗ್ರಂಥಕ್ಕೆ ಎಷ್ಟು ಬೆಲೆ ಇದೆ ಅಂದರೆ, ಗುರುಗಳ ಬಾಯಿಯಿಂದ ಬಂದ ಅರ್ಥವನ್ನು ಹಾಗೇ ಜಗತ್ತಿಗೆ ಕೊಟ್ಟಂತಹ ಅಪರೂಪದ ವ್ಯಕ್ತಿಗಳು ಜೈತೀರ್ಥರು. ಅವರೇ ಬಾರದಿದ್ದರೆ ಆಚಾರ್ಯರ ಹೃದಯ ನಮಗೆ ಗೊತ್ತಾಗ್ತ ಶಬ್ದ ಗೊತ್ತಾಗ್ತಿತ್ತು. ಅವರ ಹೃದಯ ನಮಗೆ ಗೊತ್ತಾಗ್ತಾ ಇದ್ದಿಲ್ಲ. ಅಂಥ ಅಪರೂಪದ ಉಪಕಾರ ದೇವತೀರ್ಥರು ಮಾಡಿದರೂ ದೇವತೀರ್ಥರ ಗ್ರಂಥ ನಮಗೆ ಎಟಕಲಿಲ್ಲ. ಹೇಗೆ ಆಚಾರದ ಮಾತು ಹೇಗೆ ಗಂಭೀರನೋ ಅಷ್ಟೇ ಗಂಭೀರ ಯಾರು ದೇವತೀರ್ಥರ ಮಾತು. ಅವರು ಬಿಡಿಸಿ ಹೇಳಿದಾಗಲೂ ಗಂಭೀರ ಆಯಿತು. ಅದು ನಮಗೆ ಅರ್ಥ ಆಗದಿದ್ದಾಗ ವ್ಯಾಸರಾಜರು ಬಂದರು. ಅದಕ್ಕೆ ಹೇಳ್ತಾರೆ ಟೀಕಾ ಗಾಂಭೀರ್ಯ ಮುದ್ದರ್ತುಂ ವ್ಯಾಸ ತೀರ್ಥಾದಯ ಕ್ಷಮಾಹ ಅಂತ ರಾಯರು ಹೇಳ್ತಾರೆ. ವ್ಯಾಸರಾಜರಂಥವರಿಗೆ ಆ ಒಂದೊಂದು ಪಂಕ್ತಿಯಲ್ಲಿ ಎಷ್ಟು ಅಂದ್ರೆ ಆಚಾರ್ಯರು ಎಷ್ಟು ಹೇಳಿದ್ರು ಅಂತ ಹೇಳಿ ಇನ್ನೂ ಹೇಳಿದ್ದು ಬಚ್ಚಿಟ್ರು ಜಯತೀರ್ಥರು. ಅದನ್ನ ಹೊರಗೆ ತೆಗೆದು ಹೇಳಿದ್ದು ನಮ್ಮ ವ್ಯಾಸರಾಜರು. ಟೀಕಾರಾಯರಿಗೆ ತಕ್ಕಂತ ಅರ್ಥಗಳನ್ನೆಲ್ಲ ಬಿಚ್ಚಿಟ್ಟು ಹೇಳಿದ್ರು. ಅದಕ್ಕೆ ಹೇಳ್ತಾರೆ ಮುನಿತ್ರಯ ಮುದಾಹೃತಂ. ಮುನಿತ್ರಯ ಅಂದ್ರೆ ಯಾರು ಅಂದ್ರೆ ವೇದವ್ಯಾಸರು ಮಧ್ವರಾಯರು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಜಯತೀರ್ಥರು. ನಂತರ ಮಧ್ವರಾಯರು ಜಯತೀರ್ಥರು ವೇದವ್ಯಾಸರು ಹೇಳಿದ ಮಾತು ಮಧ್ವರಾಯರು ಮಧ್ವಮುನಿ ಜಯಮುನಿ ವ್ಯಾಸಮುನಿ ಅಂತ ಮೂರು ಮುನಿಗಳನ್ನು ಹೇಳ್ತಾರೆ. ಅಂದ್ರೆ ಮಿಕ್ಕವರೆಲ್ಲ ಮುನಿಗಳಲ್ಲ ಅಂತ ತಾತ್ಪರ್ಯ ಅಲ್ಲ. ಎಲ್ಲರೂ ಮುನಿಗಳಿದ್ದಾರೆ. ಭಗವಂತನ ವಿಭೂತಿ ರೂಪ ಇವರ ಮೂರಲ್ಲಿ ನಿಂತು ವಿಶೇಷ ಕಾರ್ಯ ಮಾಡಿಸ್ತು ಅಂತ ಹೇಳ್ತಾರೆ. ಅಂಥ ಆ ಮಧ್ಯದಲ್ಲಿರ್ತಕ್ಕಂಥ ಜಯಮುನಿಗಳ ಆರಾಧನಾ ಇವತ್ತು. ಅವರ ಸ್ಮರಣೆ ಆದ ಮೇಲೆ ಅವರ ಗ್ರಂಥಗಳ ಅಧ್ಯಯನ ಮಾಡಬೇಕು. ನಾವು ಜನ್ಮ ಕೊಟ್ಟದ್ದಕ್ಕೆ ನಾವು ಒಂದು ಸಲ ಆದರೂ ವಿಶೇಷವಾಗಿ ಆ ಗ್ರಂಥಗಳ ಶ್ರವಣ ಮಾಡಿ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡರೆ ನಮಗೆ ಈ ಮಾಧ್ವ ಜನ್ಮ ಕೊಟ್ಟದ್ದಕ್ಕೆ ಸಾರ್ಥಕ ಆಗುತ್ತೆ. ಅವರ ಆರಾಧನೆ ವರ್ಷಕ್ಕೊಂದು ಮಾಡೋದು, ಎಲ್ಲೋ ಮಠಕ್ಕೆ ಹೋಗೋದು, ಹಸುದ ಗೋರಿಸೋದು, ಇಲ್ಲ ಅವ್ರ ಕರೆದ ಹೋಗೋದು, ಊಟ ಮಾಡೋದು, ಬರೋದು ಅಂತ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ದಿನಾಗ್ಲೂ ಅವರ ಆರಾಧನೆ ಏನು ಒಂದು ಪಂಕ್ತಿ ಆದರೂ ಅವರ ಗ್ರಂಥದ್ದು ಚಿಂತನೆ ಮಾಡಿ ನಂತರ ಆ ಆರಾಧನೆ ನಿತ್ಯ ಮಾಡಿ ನಿತ್ಯ ಮಾಡಿದ ಆರಾಧನೆ ಒಂದು ವರ್ಷಕ್ಕೆ ಒಂದು ಸಲ ಅವರಿಗೆ ಅರ್ಪಣೆ ಮಾಡಬೇಕು. ಇದು ಗಂಡಸರು ಮಾಡುವುದು. ಹೆಂಗಸರು ಅಂದ್ರೆ ಅವರು ಹೇಳಿದ ಚಿಂತನಾಕ್ರಮ ನಿತ್ಯವೂ ಮಾಡಿ ವರ್ಷಕ್ಕೊಂದ್ಸಲ ಅವರಿಗೆ ಅರ್ಪಣೆ ಮಾಡಿ ಹರಿ ಹೋಗುತ್ತೆ. ಶ್ರೀಕೃಷ್ಣ.